श्रीगुरुभ्यो नमः हरिभ्यो हयग्रीवम् चिदानन्दविग्रहम् सदाग्रहम् दशग्रीवच्छिदम् शापान्ग्रीवविमोचनम् स्वनामग्रहणादेवानिरस्तग्रहविग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसार्णस उत्तुङ्गलतरङ्गाय मध्वबुद्धद्वये नमः। गुरुमखिलगुणज्ञम् सद्गुणैकाधिवासम् क्षमतमपरनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् भयमुखपदनिष्ठम् माम् भजन्तु प्रपन्ना। पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकरार्थितान्तलीलागोपालपालिताम् विद्यापयोनिधीन् वन्दे ब्रह्मविद्या गुरुम् नमः। ब्रह्मचर्यहरिप्रीतिसुविद्यावादशालयः इष्टदाम् कष्टहर्तॄन्नः विद्यामान्याम् मुनीम् नमः। वादिराजपदद्वन्द्ववादिजासक्तमानसान् विश्वप्रियगुरून् वन्दे मन्दोऽहम् धीविशुद्धये। सत्यम् सत्यम् पुनः सत्यम् विष्णुदत्तप्रसादतः सर्वे कामा भवन्त्येव शपथो बिम्बसन्निधौ। चिन्तामणिम् सुभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देत्यभीष्टदम्। अज्ञानतिमिरच्छेदम् बुद्धिसम्पत्प्रदायकम् विज्ञानविवरम् शान्तम् विजयार्थगुरुम् भजे। श्रीगुरुभ्यो नमः। हरिः ओम्। ಮುಂದೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾನೆ, ಯೋಗಸ್ಥ ಪುರುಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧಿ ಅಸಿದ್ಧ್ಯೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ. ಇಲ್ಲಿ ಹೇಳ್ತಾ ಇದ್ದಾರೆ ಯೋಗಸ್ಥ ಪುರುಕರ್ಮಾಣಿ. ಯೋಗ ಅಂದರೆ ಏನು? ಯೋಗದಲ್ಲಿದ್ದುಕೊಂಡು ಕರ್ಮಗಳನ್ನು ಮಾಡು. ಇಲ್ಲಿ ಕೃಷ್ಣ ಹೇಳಿ ಹೊರಟದ್ದು ಜ್ಞಾನ ಮುಖ್ಯ ಕರ್ಮ ಬಿಡು ಅಂತ ಹೇಳಲಿಕ್ಕಲ್ಲ. ಕರ್ಮ ಮಾಡು, ಅದರಲ್ಲಿ ಯೋಗ ಇರಲಿ. ಏನು ಯೋಗ? ಜ್ಞಾನ ಯೋಗ ಜ್ಞಾನೋಪಾಯ, ಜ್ಞಾನದ ಉಪಾಯದಿಂದ ಯೋಗವನ್ನು ಅಂದು ವಿಶೇಷವಾಗಿ ಕರ್ಮಗಳನ್ನು ಮಾಡು. ಇನ್ನು ಹೇಗೆ? ಸಂಗಂ ತತ್ವಾಧನಂದಯ. ಒಂದು ಕರ್ಮ ಮಾಡಬೇಕಾದರೆ ಅದರ ಜೊತೆ ಜೊತೆಗೆ ಎಲ್ಲ ಹೇಳ್ತಾ ಇದ್ದಾನೆ. ಅಂಟನ್ನು ಬಿಟ್ಟು ಕರ್ಮ ಮಾಡು, ಜ್ಞಾನ ಯೋಗವನ್ನು ಸೇರಿಸಿ ಕರ್ಮ ಮಾಡು. ಮೊದಲು ಜ್ಞಾನದ ಉಪಾಯವನ್ನು ಇಟ್ಟುಕೊಂಡು ಕರ್ಮ ಮಾಡು ಅಂತ ಹೇಳಿದ. ಎರಡನೆಯದು ಅಂಟನ್ನ ಬಿಟ್ಟು ಕರ್ಮ ಮಾಡು. ಮೂರನೆಯದು ಸಿದ್ಧಿ ಅಸಿದ್ಧ್ಯೋ ಸಮೋಭುತ್ವ, ಸಿದ್ಧಿ ಅಸಿದ್ಧಿಗಳಿಗೆ ಸಮನಾಗಿ ಮಾಡು. ಈ ಮೂರು ನೋಡಿದಾಗ ಅಲ್ಲಿ ಹೇಳುತ್ತಾರೆ ಯೋಗ ಅಂದರೆ ಜ್ಞಾನೋಪಾಯ. ಜ್ಞಾನೋಪಾಯಂ ಅನುತಿಷ್ಠನ್ ಸಂಗಂ ಫಲಸ್ನೇಹಂ ತ್ಯಕ್ತ್ವಾ ತದೇವ ಫಲರಾಗತ್ಯಾಗಾದೇವ ಸಿದ್ಧಸಿದ್ಧೋ ಸಮೋಭೂತ್ವ ಕರ್ಮಾಣಿ ಕುರು. ಈಶ್ವರ ಪ್ರಸತ್ಯೈ ಕರ್ಮಾಣಿ ಕುರು. ರಾಘವೇಂದ್ರ ಸ್ವಾಮಿಗಳು ಚೆನ್ನಾಗಿ ಹೇಳ್ತಾರೆ. ಹೇಗೆ? ಮೊದಲು ಅಂದರೆ ಜ್ಞಾನೋಪಾಯಂ ಅನುತಿಷ್ಠನ್, ಜ್ಞಾನದ ಉಪಾಯ ಇರಬೇಕಂತೆ ಕರ್ಮ ಮಾಡುತ್ತಾರಂತೆ. ಏನು ಜ್ಞಾನೋಪಾಯ ಅಂದರೆ? ಹೇಗೆ ಮಾಡಿದರೆ ಕರ್ಮ ಒಳ್ಳೆ ಫಲ ಕೊಡುತ್ತೆ, ಹೇಗೆ ಮಾಡಿದರೆ ಕರ್ಮ ಒಳ್ಳೆ ಫಲ ಕೊಡುತ್ತೆ. ಹೀಗೆ ಹೇಳ್ತಾ ಸಂಗಂ ತತ್ವ ಅಂದ್ರು. ಫಲದ ಮೇಲೆ ಆಸೆ ಬಿಟ್ಟು ಮಾಡು. ಒಂದು ಕಡೆ ಒಳ್ಳೆ ಜ್ಞಾನೋಪಾಯದಿಂದ ಕೂಡಿಕೊಂಡು ಮಾಡು ಅಂದ್ರು, ಇನ್ನೊಂದು ಕಡೆ ಫಲದ ಸ್ನೇಹವನ್ನ ಬಿಡು ಅಂದ್ರು. ಅದಕ್ಕೆ ಹೇಳ್ತಾ ಇದ್ದಾರೆ, ಜ್ಞಾನೋಪಾಯ ಅಂದ್ರೆ ಏನು? ಜ್ಞಾನೋಪಾಯ ಅಂದರೆ ಶ್ರೀಹರಿಯ ಪ್ರೀತಿ ಯಾವುದರಿಂದ ಶೀಘ್ರವಾಗಿ ಸಿಗುತ್ತೆ, ಶ್ರೀಹರಿಯ ಪ್ರೀತಿ ಯಾವುದರಿಂದ ಹೆಚ್ಚಾಗಿ ಸಿಗುತ್ತೋ ಆ ಉಪಾಯ ಜ್ಞಾನೋಪಾಯ. ದೃಷ್ಟಾಂತ ಬೇಕಲ್ಲ, ಸುಮ್ಮನೆ ಜ್ಞಾನೋಪಾಯ ಆದ್ರಿಂದ ಕರ್ಮ ಮಾಡು ಏನು ಉಪಾಯನೋ ಏನೋ ಗೊತ್ತಿಲ್ಲಪ್ಪ. ನಿತ್ಯ ಕಾವೇರಿ ಸ್ನಾನ ಮಾಡ್ತಾ ಇದ್ದೀರಾ? ನಿತ್ಯ ರಂಗನಾಥನ ದರ್ಶನ ಮಾಡ್ತಾ ಇದ್ದೀರಾ? ನಿತ್ಯ ಪ್ರವಚನ ಕೇಳ್ತಾ ಇದ್ದೀರಾ? ನಿತ್ಯ ಊಟ ಮಾಡ್ತಾ ಇದ್ದೀರಾ? ಅದ್ಯಾಕ್ರಿ ಊಟದವರೆಗೆ ಬಂದ್ರಿ, ಅಲ್ಲಿಗೂ ಬರ್ತೇನೆ. ಕ್ಷೇತ್ರದಲ್ಲಿ ಇನ್ಯಾವ ಸಾಧನೆ ಹೇಗೆ ಇರಲಿ, ಒಳ್ಳೆ ಊಟ ಮಾಡಿದರೆ ಸಾಧನೆ. ಒಳ್ಳೆ ಊಟ, ಸರಿಯಾಗಿ ಊಟ, ಸರಿಯಾದ ಊಟ ಮಾಡಬೇಕು, ಸರಿಯಾಗಿ ಮಾಡಬೇಕು. ಒಂದು ಊಟ ಮಾಡಿದ್ರೆ ಸಾಕಯ್ಯ ಕ್ಷೇತ್ರಕ್ಕೆ ಹೋಗಿ ಅಂತ. ಹಾಗಾದ್ರೆ ಏನು ಇಲ್ಲೆಲ್ಲ ಇಷ್ಟೇ ನೋಡಿ, ನಮಗೆಲ್ಲ ಗೊತ್ತಿರುತ್ತೆ ಮಾಡುವ ಕಾಲಕ್ಕೆ ನೆನಪಾಗಲ್ಲ, ಅದು ನಮ್ಮ ವಿಶೇಷ, ಅತ್ರಾಯಂ ವಿಶೇಷ ಅಂತ. ಮಾಡೋ ಕಾಲಕ್ಕೆ ನೆನಪಾಗಲ್ಲ, ತಿಳ್ಕೊಂಬೋ ಕಾಲಕ್ಕೆ ಅಯ್ಯೋ ನಮಗೂ ಫಸ್ಟ್ ಪ್ರೈಸ್ ಬರಬೇಕು ಅಷ್ಟೆಲ್ಲ ತಿಳ್ಕೊಂಬಿಟ್ಟಿರುತ್ತೆ. ಇಷ್ಟಂತೂ ಗೊತ್ತಾ? ಏನಂತ ಊಟ ಮಾಡ್ತಾ ಇದ್ದೀರಾ? ಊಟ ಮಾಡೋ ಕಾಲಕ್ಕೆ ಅನುಸಂಧಾನ ಜ್ಞಾನ ಉಪಾಯ. ಹೇಗೂ ನೈವೇದ್ಯ ಮಾಡಿರ್ತಾರೆ, ವೈಶ್ವದೇವ ಮಾಡಿರ್ತಾರೆ, ಹೌದಾ? ಕುಟ್ಟಿ ಕೊಯ್ದುದ, ಅಟ್ಟು ಇಟ್ಟುದ, ಸುಟ್ಟು ಕೊಟ್ಟುದು, ಮುಟ್ಟಲು ಅಘ ಹಿಟ್ಟಿಟ್ಟು ಮಾಡ್ಬೋದು. ವಿಠಲ ಉಂಡ ಉಚ್ಚಿಷ್ಟ ಸಜ್ಜನರ ಬಿಟ್ಟು ತನ್ನಯ ಹೊಟ್ಟೆಗೋಸು ತಟ್ಟನೆ ಉಣುತಿ ಕೆಟ್ಟ ಮನುಜರ ಕಟ್ಟಿ ಒಯ್ದು ಯಮಪಟ್ಟಣದೋಡುವ ತಟ್ಟೆ ನಿರತಿವೆ. ಸಪರೇಟ್ ಸೆಕ್ಷನ್ ಕೊಡ್ತಾರಂತೆ. ಏನದು ದೇವರ ನೈವೇದ್ಯ ಮಾಡಿದೆ, ಏನು ಮಾಡಿದೆ? ಒಬ್ಬರ ಒಲೆಯಿಂದ ಎಲೆಗೆ ಹಾಕೊಂಡು ಸೈಲೆಂಟ್ ಆಗಿ ಬಾಗಿಲು ಹಾಕೊಂಡು ತಿಂತ ಇರ್ತಾರಲ್ಲ, ಅವರನ್ನು ಡೈರೆಕ್ಟ್ ಆಗಿ ಮೇಲೆ ಕರ್ಕೊಂಡು ಹೋಗಿ ಎಲ್ಲಾ ಪಾಪಿಗಳ ಜೊತೆಗೆ ಇವರು ನಡಲ್ಲಂತೆ. ಸಪರೇಟ್ ಟ್ರೀಟ್ಮೆಂಟ್ ಇರುತ್ತೆ. ಹಾಗಾದ್ರೆ ಏನ್ ಮಾಡಬೇಕು? ದೇವರಿಗೆ ನಿವೇದಿತವಾದ ವೈಶ್ವದೇವಾದಿಗಳಿಂದ ಶುದ್ಧವಾದ ಅನ್ನವನ್ನು ಉಣಬೇಕು. ಎಲ್ಲರೂ ಉಂಡಿರಲ್ಲ, ಆ ಉಣ್ಣುವ ಕಾಲಕ್ಕೆ ಏನಿರಬೇಕು? ಎಷ್ಟು ಹೇಳಿದ್ದಾರೆ, ಎಷ್ಟು ಹೇಳಿದ್ದಾರೆ ಅಲ್ವಾ? ಅದು ಊಟ ಮಾಡುವಾಗ ನೆನಪಾಯಿತಾ ಅಂತ ಪ್ರಾಕ್ಟಿಕಲ್ ಕ್ವಶ್ಚನ್. ಶರೀರದೊಳಗೆ ಎಷ್ಟು ನಾಡಿಗಳಿವೆ? 72,000 ನಾಡಿಗಳಿವೆ. 72,000 ನಾಡಿಗಳಲ್ಲಿ ಎಷ್ಟು ಜನ ದೇವತೆಗಳಿದ್ದಾರೆ? 72,000 ಜನ ಇದ್ದಾರೆ. 36,000 ಆಚೆ, 36,000 ಈಚೆ, ಹೆಣ್ಣು ಗಂಡು ಒಟ್ಟು ಸೇರಿಸಿದ್ರೆ 36,000 ದಂಪತಿಗಳು. ನಾಳೆ ವ್ಯತಿಪಾತ ಯೋಗ, ನಾಳೆ ದೊಡ್ಡ ಸಂಕಲ್ಪ. 33 ದಂಪತಿಗಳಿಗೆ 33 ಅಪೂಪ. ಏನು ಬಹಳ ಚೆನ್ನಾಗಿ ನಡೀತಾ ಇದೆ. ಅದರಲ್ಲಿ ಸೇರಿಸಬೇಕಾಗಿದ್ದೇನು? ಒಬ್ಬರು ಊಟಕ್ಕೆ ಹಾಕಿದ್ರು ಬ್ರಾಹ್ಮಣನಿಗೆ, ಊಟಕ್ಕೆ ಹಾಕಿದ್ರು. ಊಟಕ್ಕೆ ಹಾಕುವಾಗ ಯಾವ ಚಿಂತನೆ ಇಲ್ಲ, ಕರ್ಮ ಮಾಡಿದ್ರು, ಇಷ್ಟು ಮಿನಿಮಮ್ ಚಿಂತನೆ. ಅಲ್ಲಿ ದೇವರಿದ್ದಾರೆ, ತಗೊಳ್ಳಿ ಕೃಷ್ಣ ನೆನಪಿದ ಇಷ್ಟೇ. ಇನ್ನೊಬ್ರು ಇದ್ರು, ಅವರು ನೋಡುತ್ತಾರೆ ಇವರಲ್ಲಿ 72,000 ನಾಡಿಗಳಿವೆ, ಆ 72,000 ನಾಡಿಗಳಲ್ಲಿ 36,000 ಜನ ದಂಪತಿಗಳಿದ್ದಾರೆ ದೇವತೆಗಳು, ಅವರೊಳಗೆ ಭಗವದ್ ರೂಪಗಳು 72,000 ಇವೆ. ನಾನು ಹಾಕಿದ ಊಟ ಏನು ಈ ಬ್ರಾಹ್ಮಣನಿಗೆ ಭೋಜನ ಹಾಕ್ತಾ ಇದ್ದೇವೆ, ಬಡಿಸ್ತಾ ಇದ್ದೇವೆ, ಆ 72,000 ಏನು 36,000 ದಂಪತಿಗಳಿಗೆ ಊಟ ಅಂತ ತಿಳಿದು ಒಬ್ಬ ಬ್ರಾಹ್ಮಣನಿಗೆ ಒಂದು ದಿವಸ ಊಟಕ್ಕೆ ಹಾಕಿದರೆ ಅಥವಾ ನಾವೊಬ್ಬರೇ ಊಟ ಮಾಡಿದರೂ ಮನೆಯಲ್ಲಿ ಗಂಡ ಮಕ್ಕಳಿಗೆ ಊಟ ಹಾಕಿದ್ರು, ಹೆಂಡತಿ ಮಕ್ಕಳಿಗೆ ಊಟ ಅಂತ ತಂದು ಹಾಕಿದ್ರು, ಎಷ್ಟು ಫಲ ಬರುತ್ತೆ? ಒಂದು ದಿವಸ ಒಂದು ಸಲ ಇಷ್ಟು ಜನಕ್ಕೆ ಊಟ ಅಂತ ತುತ್ತು ಬಾಯಲ್ಲಿಟ್ರು, ಬಾಯಿ ಕೊಟ್ರು. ನಾನಲ್ಲ, ದಾಸರಾಯರು ಹೇಳುತ್ತಾರೆ 360 ಎಷ್ಟು ವರ್ಷಕ್ಕೆ ದಿನಗಳು? 360. 100 ವರ್ಷಕ್ಕೆ 36,000. ಹೌದಾನೆ? ಅದಕ್ಕೆ ಹೇಳ್ತಾರೆ 100 ವರ್ಷಕ್ಕೆ ದಿನಗಳು 36,000 ಆದರೆ 36,000 ದಂಪತಿಗಳ ಅರ್ಚನೆ ಮಾಡಿದ ಫಲ ಬರುತ್ತೆ ಅವರಿಗೆ. ದಿನಕ್ಕೆ 100 ವರ್ಷ ಬದುಕಿ ಪ್ರತಿದಿನ ಇಬ್ಬರಿಗೆ ಊಟ ಹಾಕಿದ ಫಲ ಬರುತ್ತೆ. ಒಂದು ಸಲ ಈ ಅನುಸಂಧಾನ ಮಾಡಿದರೆ ಅದು ಊಟಕ್ಕೆ ಹಾಕ್ತಿರೋ, ಅಪೋಪದಾನ ಮಾಡ್ತಿರೋ, ಲೋಟ ಹಾಲು ಕೊಡ್ತಿರೋ, 10 ರೂಪಾಯಿ ಕೊಡ್ತಿರೋ, 1 ರೂಪಾಯಿ ಕೊಡ್ತಿರೋ, ನಮಸ್ಕಾರ ಆದರೂ ಮಾಡ್ತಿರೋ, ಮಾಡಿದಾಗ ಈ ಅನುಸಂಧಾನ ಇಟ್ಟುಕೊಂಡು ಮಾಡಿದರೆ ಎಷ್ಟು ರಾಶಿ ಫಲ ಬಂತು? 36,000 ದಂಪತಿಗಳಿಗೆ ಕೊಟ್ಟ ಫಲ ಬಂದರೆ ಇತ್ತ ಈ ಜ್ಞಾನದ ಉಪಾಯ ಇಲ್ಲದ ಕರ್ಮಾನುಷ್ಠಾನ ಎಷ್ಟು ಫಲ ಕೊಡ್ತು? ಬರೀ ಒಬ್ಬರಿಗೆ ಊಟ ಹಾಕಿದ ಫಲ ಕೊಟ್ಟಿದೆ, ಬರೀ ಒಬ್ಬರಿಗೆ ಊಟ ಹಾಕಿದ ಫಲ ಕೊಟ್ಟಿದೆ. ಆ ಒಬ್ಬರಿಗೇನೆ ಊಟ ಹಾಕುವಾಗ ಅದೇ ಕಷ್ಟಪಟ್ಟ ವ್ಯಕ್ತಿ ಜ್ಞಾನ ಉಪಾಯವನ್ನು ಸೇರಿಸಿದ್ದಕ್ಕೆ ಎಷ್ಟು ಫಲ ಬಂತು ಅಲ್ಲ. ಈಗ ಎಲ್ಲ ಲೆಕ್ಕ ಯಾವುದರ ಮೇಲೆ ಹೋಗ್ತಾ ಇದೆ? ಫಲದ ಲೆಕ್ಕ ಮೇಲೆ ಹೋಗ್ತಾ ಇದೆ. ಇದಕ್ಕಿಷ್ಟು ಫಲ ಬಂತು, ಅದಕ್ಕೆ ಅಷ್ಟು ಫಲ ಬಂತು ಅಂತ ತಲೆಗೆ ಬರಲಿಕ್ಕೆ ಹೇಳಿದ್ದಷ್ಟೇ. ಇಲ್ಲಿ ಯಾವುದರ ಪ್ರಧಾನವಾಗಿರತಕ್ಕಂಥ ಲೆಕ್ಕ ಅಂದರೆ ಒಬ್ಬರಲ್ಲಿ ದೇವರನ್ನ ಹರೇ ನಿನಗರ್ಪಿತ ಅಂತ ಊಟ ಮಾಡಿದರೆ ದೇವರ ಪ್ರೀತಿ ಎಷ್ಟು ಬರುತ್ತೋ ಅದಕ್ಕೆ 8. ಅನಂತಪಟ್ಟು ದೇವರ ಪ್ರೀತಿ ಈ ಅನುಸಂಧಾನದಿಂದ ಬರುತ್ತೆ. ಅದನ್ನು ಶೇಷದಾಸರು ಮಕಸುಳಾದಿಯಲ್ಲಿ ಹೇಳುತ್ತಾರೆ. ಒಳಗೆ ಭಗವಂತ ಏನು ಏನು ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರವಿಲ್ಲದೆ ನಮ್ಮೊಳಗೆ ದೇವತೆಗಳು ತತ್ವಾಭಿಮಾನಿಗಳು ಎಷ್ಟು ಜನ ಇದ್ದಾರೆ ಅವರಿಗೆಲ್ಲ ಸೇವಾ ಎಂಬ ಜ್ಞಾನೋಪಾಯ ಇಲ್ಲದೆ ಮಾಡಿದ ಕರ್ಮ, ಒಳಗೆ ಇರುವ ದೇವತೆಗಳ ದೇವರ ಎಚ್ಚರ ಇಲ್ಲದೆ ಮಾಡಿದ ಕರ್ಮ ಸ್ಥೂಲ ಕರ್ಮ. ಅದಕ್ಕೆ ಹೇಳುತ್ತಾರೆ ಜ್ವಾಲವಾದ ಕ್ರೂರ ತಪ ಹೋಮ ಸುರರಚನ ಸ್ಥೂಲ ಕರ್ಮ ಬೀಜಾತ ಪುಣ್ಯದಿಂದ. ಏನ್ ಬರುತ್ತಪ್ಪ ಪುಣ್ಯ ಅಂದ್ರೆ ಏನು? ಒಳಗೇನ್ ಚಿಂತನೆ ಇಲ್ಲ, ಹೇಗಿದೆ ಏನು ಮಾಡಿಸ್ತಾ ಇದ್ದಾನೆ ಭಗವಂತ ಚಿಂತನೆ ಇಲ್ಲ, ಬರೇ ಕರ್ಮ ಮಾಡಿದ್ದೆ, ಅದರಿಂದ ಏನು ಫಲ ಬರುತ್ತೆ? ಸ್ಥೂಲ ಪುಣ್ಯ. ಎಷ್ಟು ಬರಬಹುದು ಪುಣ್ಯ? ಇಂದ್ರ ಪದ ಬರೋಟು ಬರಬಹುದಾ? ಅಪ್ಪನಾಣೆ ಬರಲ್ಲ, ಬಂತು ಅಂತ ತಿಳ್ಕೊಳ್ಳಿ. ತ್ರಿದಶಾಧಿಪತಿ ಸ್ಥಾನ ವೈದಿದ ನಂತರ ಇಳಿಯಬೇಕೋ ಧರಿಗೆ ಭೂಯೋ ಭೂಯೋ ಮಾತ್ತ ಕ್ಷಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಕೆಳಗೆ ಬರಬೇಕಾಗಿದ್ದೆ, ಮತ್ತೇನು ಈ ಇಷ್ಟು ಕಷ್ಟಪಟ್ಟು ಮಾಡಿದ್ರು, ಸ್ವರ್ಗಕ್ಕೆ ಹೋಗಿ ತಿರುಗಾಡಿ ಬಂದರೂ ಕೂಡ ದೇವರು ಮೆಚ್ಚುತ್ತಾನ ಈ ಮಾಡಿದ ಕರ್ಮಕ್ಕೆ ಅಂದರೆ ಒಲಿಯನು ಇದಕ್ಕೆ ಜಲಜಾಯತೆ ಕ್ಷಣ ಸ್ವಾಮಿ ಅನುಗ್ರಹ ಮಾಡಲ್ಲ. ಮೈಯೆಲ್ಲ ಪುಡಿ ಪುಡಿ ಮಾಡಿಕೊಂಡು ಕೆಲಸ ಮಾಡಿದ್ದಾಯಿತು, ಅನುಷ್ಠಾನಗಳು ಮಾಡಿದ್ದಾಯಿತು, ಜ್ಞಾನದ ಉಪಾಯವೇ ಗೊತ್ತಿಲ್ಲ, ಮತ್ತೆ ಅದಕ್ಕೆ ಫಲ ಎಷ್ಟು, ದೇವರ ಪ್ರೀತಿ ಎಷ್ಟು ಅಂದ್ರೆ ಹೇಳುತ್ತಾರೆ
ಗುರು ವಿಜಯ ವಿಠಲ ರೇಯ ಮುಖ ವ್ಯಕ್ತಿ ನೋಡನು ಎಂದಿದನ್ನ ಡಿಸ್ಕಾರ್ಡ್ ಮಾಡಿಬಿಡ್ತಾರಂತ. ಯಾಕಪ್ಪ ಅಂದ್ರೆ ಹೇಳ್ತಾರೆ, ಭಗವಂತ ತತ್ವಾಭಿಮಾನಿಗಳಲ್ಲಿ ನಿಂತು ನಮ್ಮೊಳಗೆ ಹೇಗೆ ವ್ಯಾಪಾರ ಮಾಡುತ್ತಾ ಇದ್ದಾನೋ ತಿಳಿಯದೇ ಮಾಡಿದ ಕರ್ಮ ಕರ್ಮ ಸರಿಯಾದದ್ದಲ್ಲ. ಹಾಗಾದರೆ ಯೋಗಸ್ಥ ಕುರು ಕರ್ಮಾಣಿ, ಜ್ಞಾನೋಪಾಯದಿಂದ ಮಾಡಬೇಕು. ಒಳಗೆ ದೇವತೆಗಳು ಎಲ್ಲರೂ ಎಷ್ಟೆಷ್ಟಿದ್ದಾರೆ ಹೇಗಿದ್ದಾರೆ ತಿಳ್ಕೊಂಡು ಅಲ್ಲಿ ಸಮರ್ಪಣೆ ಭಗವಂತನಿಗೆ ಮಾಡಬೇಕು. ತದನಂತರ ಸಂಗಂ ತ್ಯಕ್ತ್ವ, ಫಲದ ಮೇಲೆ ರಾಗ ಅಂಟಿಲ್ಲದೆ ಕೆಲಸ ಮಾಡು ಅಂದ್ರು. ಆಗತ್ತ ನೋಡಿ, ಶ್ರೀರಂಗಕ್ಕೆ ಬಂದವು, 9 ದಿವಸ ಇದ್ದವು. ಸುಮ್ಮನೆ ಯಾರಾದರೂ ಕೃಷ್ಣ ನೀ ಪ್ರೀತನಾಗು ಅಂತ ಬಂದವರಿದ್ದಾರ? ಶ್ರೀರಂಗಕ್ಕೆ ಹೋದ್ರೆ ಎಷ್ಟು ಫಲ ಬರುತ್ತೋ, ಶ್ರೀರಂಗದಲ್ಲಿ 9 ದಿವಸ ಇದ್ರೆ ಇನ್ನೆಷ್ಟು ಫಲ, ಇಲ್ಲಿ ಕಾವೇರಿ ಸ್ನಾನ ಮಾಡಿದ್ರೆ ಇಷ್ಟು ಫಲ, ಅದಕ್ಕೆ ಅಪೋಪದಾನ ಮಾಡಿದ್ರೆ ಇಷ್ಟು ಫಲ. ಅಪ 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 ಬಾಯಿ ಆಶ್ಚರ್ಯ ತೆಗಿತಾ ಫಲ ಕೌಂಟೇ ಇರುತ್ತೆವಾಗ ಎಲ್ಲರಿಗೂ. ಮತ್ತವಾಗ ನಮ್ಮ ಡ್ರೈವಿಂಗ್ ಫೋರ್ಸ್ ಈ ಕೆಲಸಗಳೆಲ್ಲ ಮಾಡಲಿಕ್ಕೆ ಒಳಗಿದ್ದು ನಮ್ಮನ್ನು ದೂಡುವ ಶಕ್ತಿಯೇ ಫಲದ ಅಪೇಕ್ಷೆ. ಮತ್ತೆ ಫಲದ ಅಪೇಕ್ಷೆ ಇಲ್ಲದೇನೆ ಕೆಲಸ ಮಾಡಿ ಅಂತಾರೆ, ನಮಗೆ ಕೆಲಸದಲ್ಲಿ ಇಂಟ್ರೆಸ್ಟೇ ಇಲ್ಲದೆ ಹೋಗುತ್ತಲ್ಲ ಅಂತ ನಮಗೆ ಪ್ರಶ್ನೆ. ಒಂದು ಕಡೆ ಫಲದ ಅಪೇಕ್ಷೆ ಬೇಡ ಅಂತಾರೆ, ಇನ್ನೊಂದು ಕಡೆ ಶಾಸ್ತ್ರದಲ್ಲಿ ಎಲ್ಲಿ ನೋಡಿದ್ರು ಇದಕ್ಕಿಷ್ಟು ಫಲ ಇದಕ್ಕಿಷ್ಟು ಫಲ ಅಂತ ಹೇಳ್ತಾ ಬರ್ತಾರೆ. ಅದು ಕೇಳಬೇಕಾ ಬಿಡಬೇಕಾ ಅರ್ಥವೇ ಆಗಲ್ಲ. ಅದರ ಸೂಕ್ಷ್ಮ ಬಿಡಿಸಿಕೊಡ್ತಾರೆ ದಾಸರಾಯರು, ತುಂಬಾ ಹೇಳ್ತಾರೆ ಇದಕ್ಕಿಷ್ಟು ಫಲ ಅದಕ್ಕಷ್ಟು ಫಲ ಎಷ್ಟೆಷ್ಟು ಫಲ, ಪುಣ್ಯ ಜಾಸ್ತಿ ಜಾಸ್ತಿ ಅಂತ ಹೇಳ್ತಾರೆ. ಅವಾಗ ಪುಣ್ಯದ ಕಡೆ ಗಮನ ಕೊಡದೆ ದೊಡ್ಡಾಗಿ ಕರ್ಮ ಮಾಡಬೇಕಾ? ಜಾಸ್ತಿ ಪುಣ್ಯ ಬಂದ್ರೆ ನೋಡಿ, ಬ್ರಾಹ್ಮಣನ ಕೂಡಿಸಿ ಬರೇ ಗೋವಿಂದ ಅಂದ್ರೆ ಪುಣ್ಯ ಸ್ವಲ್ಪ, ಅದರಲ್ಲಿ ದೇವತೆಗಳ ಚಿಂತನೆ ಮಾಡಿದ್ರೆ ಫಲ ಜಾಸ್ತಿ. ಈ ಜಾಸ್ತಿ ಎಂಬುದಿಟ್ಟುಕೊಂಡು ಈ ತರ ಒಳಗೆ ಜ್ಞಾನೋಪಾಯದಿಂದ ಮಾಡಬೇಕಾ? ಏನು ಬೇಡ, ಹೇಗೆ ಮಾಡಿದ್ರೂ ದೇವರ ಪ್ರೀತಿ ಅಲ್ಲ, ಏನ್ ಬೇಕಾದ್ರಾಗ್ಲಿ ಅಂತ ಸುಮ್ಮನೆ ಮಾಡ್ಕೊಂತ ಹೋಗೋದ, ಇಂಟ್ರೆಸ್ಟೇ ಹೊಟ್ಟೆ ಹೋಗುತ್ತಲ್ಲ. ಅವಾಗ ರಹಸ್ಯ ಹೇಳುತ್ತಾರೆ, ಸುಮ್ಮನೆ ಕಾರ್ಯ ಮಾಡಬೇಡ, ಪುಣ್ಯ ಯಾವುದರಿಂದ ಅನಂತಪಟ್ಟು ಸಿಗುತ್ತೋ ಅದನ್ನೇ ಮಾಡಿ, ಪುಣ್ಯದ ಲೆಕ್ಕದಲ್ಲೇ ಮಾಡಿ, ಪುಣ್ಯ ಫಲವನ್ನ ಬಯಸಿಯೇ ಮಾಡಿ. ಯಾವ ಪುಣ್ಯ ಬಯಸಿ ಮಾಡಬೇಕು ಎಂಬುದು ತಿಳಿದು ಮಾಡಿ ಎಂದರು. ಪುಣ್ಯದಲ್ಲಿ ಎರಡು ರೀತಿ, ಸ್ಥೂಲ ಪುಣ್ಯ ಸೂಕ್ಷ್ಮ ಪುಣ್ಯ. ಯಾವುದು? ಕೇವಲ ಶ್ರೀಹರಿ ಪ್ರೀತಿಯನ್ನೇ ಬಯಸಿ ಮಾಡುವ ಪುಣ್ಯ, ಕೆಲಸಕ್ಕೆ ಬರುವ ಪುಣ್ಯ ಸೂಕ್ಷ್ಮ ಪುಣ್ಯ. ಹಾಗಲ್ಲದೆ ಆಪೋಪದಾನ ಕೊಟ್ಟೆ, ಅಷ್ಟು ತೂತುಗಳಿದ್ರೆ ಆ ತೂತುಗಳಿರುವಷ್ಟು ಕಾಲ ಸ್ವರ್ಗದಲ್ಲಿ ಬಿದ್ದಿರ್ತೇನೆ ಅಂತ, ಆ ರೀತಿ ಬೇಡ. ಆಪೋಪದಾನ ಕೊಡೋಣ, ಕೊಟ್ಟ ಕಾಲಕ್ಕೆ ಹರೇ ನೀ ಪ್ರೀತನಾಗು ಅಷ್ಟೇ, ಅಲ್ಲಿಗೆ ಕಟ್. ಆವಾಗ ಬರುವ ಪುಣ್ಯ ಸೂಕ್ಷ್ಮ ಪುಣ್ಯ. ಇನ್ನ ಲಿಸ್ಟೆಲ್ಲ ಇಟ್ಟುಕೊಂಡು ದಾನ ಕನಕ ವಾಸ್ತು ವಾಹನ ಎಲ್ಲ ಪಟ್ಟಿ ಓದಿ ಮಾಡಿದರೆ ಅದಕ್ಕೆ ಸಪರೇಟೇ ಪುಣ್ಯ, ಸ್ಥೂಲ ಪುಣ್ಯ ಬರುತ್ತೆ. ಈ ಸ್ಥೂಲ ಪುಣ್ಯ ಏನು ಬರುತ್ತಲ್ಲ, ಇದೇನು ಮಾಡುತ್ತೆ? ನಮ್ಮನ್ನ ಸ್ವರ್ಗಾದಿ ಲೋಕಕ್ಕೆ ಕರ್ಕೊಂಡು ಹೋಗಿ ಸುಖ ಕೊಟ್ಟು ತಾನು ಹಾಳಾಗಿ ನಮ್ಮನ್ನ ಕೆಳಗೆ ಬೀಳಕತ್ತೆ. ಮತ್ತೆ ಈ ಸೂಕ್ಷ್ಮ ಪುಣ್ಯ ನಮ್ಮನ್ನ ಸ್ವರ್ಗಾದಿ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ, ಸುಖಗಳನ್ನ ಕೊಡಿಸುತ್ತೆ, ತಾನು ಹಾಳಾಗಲ್ಲ, ಹಾಗೇ ಫಿಕ್ಸೆಡ್ ಡಿಪಾಸಿಟ್ ಬರುತ್ತೆ. ಮತ್ತಾವ್ರಿ ಚೆನ್ನಾಗಿರುತ್ತೆ, ಇದೇ ಚೆನ್ನಾಗಿದೆಯಲ್ವಾ? ಯಾವ ರೀತಿಯಲ್ಲಿ ಅದು ಬೇಕು ಇದು ಬೇಕು ಅಂತ ಬಯಸದೆ ಕೇವಲ ದೇವರ ಪ್ರೀತಿಯನ್ನ ಬಯಸಿ ಮಾಡುವ ಕರ್ಮ, ಅದರಿಂದ ಬರುವ ಪುಣ್ಯ ಸೂಕ್ಷ್ಮ ಪುಣ್ಯ. ಅದನ್ನ ಅರಣ್ಯಕಾಚಾರ್ಯ ಹೇಳುತ್ತಾರೆ, ತೇನ ಸಂಪಾದಿತ ಪುಣ್ಯ ಜಾತಂ ನ ನಶ್ಯತಿ. ಕೇವಲ ಶ್ರೀಹರಿ ಪ್ರೀತ್ಯರ್ಥವಾಗಿ ಮಾಡತಕ್ಕಂಥ ಆ ಪುಣ್ಯ ಎಂದೂ ನಾಶ ಆಗಲ್ಲ. ಸರಿ, ಈಗ ಪ್ರಶ್ನೆ ಏನು ಬಂದಿತ್ತು? ಇಷ್ಟು ಪುಣ್ಯ ಇಷ್ಟು ಫಲ ಬರುತ್ತೆ ಬರುತ್ತೆ ಅಂತ ಆಸೆ ಪಟ್ಟುಕೊಂಡು ಕೆಲಸ ಮಾಡಬೇಕೋ ಇಲ್ವೋ? ಆ ಕ್ವಶ್ಚನ್ಗೆ ಆನ್ಸರ್ ಕೊಡಲಿಲ್ಲ. ಅಂದ್ರೆ ಅವಾಗ ಹೇಳ್ತಾರೆ, ಚೂರು ಚೂರು ಪುಣ್ಯ ಅಂತ ಇಟ್ಕೋಬೇಡಿ, ತುಂಬಾ ಪುಣ್ಯದ ಲೆಕ್ಕ ಇಟ್ಕೊಂಡು ಮಾಡಿ ಎಂದು. ಅಯ್ಯೋ ರಾಮ, ಇಷ್ಟವರೆಗೂ ಬೇಡ ಅಂತೀನ, ಮತ್ತೇನೋ ಪುಣ್ಯ ಜಾಸ್ತಿ ಇಟ್ಕೊಂಡು ಮಾಡಿ ಅಂದಿರಾ? ಗುರಿಯಲ್ಲಿ ಎಂದು ಆ ಸಂಪಾದನೆ ಮಾಡಿದ ಏನು ತುಂಬಾ ಪುಣ್ಯದ ಗುರಿಯಲ್ಲಿ ದೇವರು ಕೇಳ್ತಾರೆ, ಎಷ್ಟು ಪುಣ್ಯ ಸಂಪಾದನೆ ಮಾಡಿದೆಯಲ್ಲ, ಯಾಕಿದು ಏನು ಬೇಕಿದರಿಂದ ನಿನಗೆ? ಅಂದರೆ ನೀನೇ ಬೇಕು. ಅಲ್ಲ, ನಾನು ಬೇಕಾದರೆ ಈ ಪುಣ್ಯ ಸಂಪಾದನೆಗೆಲ್ಲ ಯಾಕೆ? ಅದಕ್ಕೆ ಹೇಳುತ್ತಾರೆ, ಮಾಧ್ವ ಬ್ರಾಹ್ಮಣ ಜನ್ಮ ಒಂದು ಬರಬೇಕಾದರೆ ಪುಣ್ಯದ ರಾಶಿ ರಾಶಿ ಬಂದಿರಬೇಕು. ಅದಕ್ಕೆ ಬಂದಿದೆ. ಮುಂದೆ ಇನ್ನೊಂದು ಬ್ರಾಹ್ಮಣ ಜನ್ಮ ಬರಬೇಕಾದ್ರೆ ಅಷ್ಟು ಸಂಪಾದನೆ ಮಾಡ್ಕೋಬೇಕಿಲ್ಲಿ, ಇಲ್ಲದಿದ್ರೆ ಬರಲ್ಲ. ಯಾವ ಕತ್ತಿಯೋ ಕೋಳಿಯೋ ಏನೋ ಟ್ರಾನ್ಸ್ಫರ್ ಆಗುತ್ತೆ. ಅಷ್ಟು ಪುಣ್ಯ ಬರಬೇಕು. ಅಷ್ಟು ಪುಣ್ಯ ಬರೀ ಬ್ರಾಹ್ಮಣ ಜನ್ಮ ಬಂದ್ರೆ ಸಾಲದು. ಒಳ್ಳೆ ಗುರುಗಳು ಸಿಗಬೇಕು. ಅದಕ್ಕೆ ಎಷ್ಟೆಷ್ಟು ಪುಣ್ಯದ ರಾಶಿ ಇದ್ರೆ ಹೊರತು ನಮಗಾಗಿ ಒದ್ದಾಡತಾ ಇವರಿಗೆ ಈ ಅರ್ಥ ಇದೆಲ್ಲ ತಲೆಗೆ ಹೋಗಬೇಕು ಅಂತ ದೇವರಲ್ಲಿ ಕೇಳತ ನಮ್ ಹಿಂದೆ ಬಿದ್ದು ಬೆನ್ನಿನ ಮೇಲೆ ಬಾರಿಸ್ತಾ ಮಾಡು ಮಾಡು ಅಂತ ಹಿಂದೆ ಬಿದ್ದು ನಮ್ಮನ್ನ ಮೇಲಕ್ಕೆ ಕರಕೊಂಡು ಬರಲೇಬೇಕೆಂಬ ದೀಕ್ಷೆ ಇರುವ ಒಬ್ಬ ಗುರು ಸಿಗಬೇಕಾದರೆ ಎಷ್ಟು ರಾಶಿ ಪುಣ್ಯ ಬೇಕು ಗೊತ್ತಾ? ಅಂಥ ಗುರುಗಳಿಂದ ಉಪದೇಶ ಪಡೆದು ಕಳಕೊಳ್ಳದೆ ಸಾಧನೆ ಮಾಡಿ ಹರಿಯ ಪಾದದವರೆಗೆ ಮುಟ್ಟಬೇಕಾದರೆ ಎಷ್ಟು ರಾಶಿ ಪುಣ್ಯ ಬೇಕು ಗೊತ್ತಾ? ಒಂದು ದೊಡ್ಡ ಪಾತ್ರೆ, ಎಷ್ಟು ಈ ಹಾಲಿನಷ್ಟು ದೊಡ್ಡ ಪಾತ್ರೆ ಅಂದುಕೊಳ್ಳಿ. ನಿಮ್ ಕೈ ಕೊಟ್ಟದ್ದು ಉದಾಹರಣೆ, ಅದರಿಂದ ತುಂಬಿ ಹಾಕ್ತಾ ಇದ್ದೀರಿ. ಯಾವ ಜನ್ಮಕ್ಕಾಗಬೇಕು? ಯಾವ ಜನ್ಮಕ್ಕಾಗಬೇಕು? ಇಷ್ಟು ದೊಡ್ಡ ಪಾತ್ರೆ ತುಂಬಬೇಕಾದ್ರೆ ಏನ್ ಮಾಡಬೇಕು? ದೊಡ್ಡ ಪೈಪ್ ಇಡಬೇಕು, ಜೆಟ್ ಪಂಪ್ ಇಟ್ಟು ಆನ್ ಮಾಡಿದರೆ ಸರ್ ಅಂತ ಹೊಡೆದರೆ ಅದು ಒಂದೆರಡು ತಾಸು ತಗೊಂಡು ತುಂಬುತ್ತೆ. ಅದೇ ಹೇಳಿದ್ರು, ದೇವರನ್ನ ನೋಡುವ ಸಾಧನೆ, ದೇವರ ಕುರಿತು ಗುರುಗಳ ಉಪದೇಶ, ಅಂಥ ಗುರುಗಳು ಸಿಗೋದು, ಒಳ್ಳೆ ಜನ್ಮ ಸಿಗೋದು ಅಂದ್ರೆ ಎಷ್ಟು ಪುಣ್ಯ ಬೇಕು ಅಂದ್ರೆ ಇಷ್ಟು ಪುಣ್ಯ ಬೇಕು. ಅದಕ್ಕೆ ನಾನೇನು ತಂಬಿ ಕೊಟ್ಟೆ, ತಾಲಿ ಕೊಟ್ಟೆ, ವಾಯನ ದಾನ ಕೊಟ್ಟೆ, ಅದು ಕೊಟ್ಟೆ, ಇವೆಲ್ಲ ಚಿಕ್ಕ ಚಿಕ್ಕ ಉದ್ಧರಣೆಯಿಂದ ಹಾಕೋದೆ. ಹಾಕೋ ಕಾಲಕ್ಕೆ ಉದ್ಧರಣೆಯಿಂದ ಅರ್ಧ ಬಿದ್ದೋಗ್ತಾ ಇರುತ್ತೆ ಅಲ್ವಾ? ಇದು ಯಾವಾಗ ತುಂಬಬೇಕು ಅಂತಾರೆ. ಅವಾಗಂದ್ರು ಅದಕ್ಕಿಂತ ನಮಗೆ ಕರ್ಮಾನುಷ್ಠಾನ ಹೆಚ್ಚಾಗಲ್ಲ. ಅವಾಗಂದ್ರು ಇದೇ ಕರ್ಮಾನುಷ್ಠಾನಕ್ಕೇನೆ ಜೆಟ್ ಪಂಪಿಂದ ಪಂಪ್ ಮಾಡಿದರೆ ಎಷ್ಟು ಪುಣ್ಯ ಬರಬೇಕೋ ಅಷ್ಟು ಪುಣ್ಯ ಬರುತ್ತೆ. ಯಾವಾಗ ನೀವು ಮಾಡಿದ ಇದೇ ಕರ್ಮಾನುಷ್ಠಾನ ಹೆಚ್ಚು ಮಾಡಲಿಲ್ಲ, ಒಳಗೆ ಜ್ಞಾನೋಪಾಯ ಜೋಡಿಸಿದಿರಾ, ದೊಡ್ಡ ಪಂಪ್ ಸೆಟ್ ಹಾಕಿದಂತೆ ಪುಣ್ಯ ರಾಶಿ ಬಂದು ಬೀಳುತ್ತೆ. ಅದೇ ಒಳಗೆ ತಿಳುವಳಿಕೆ ಇಲ್ಲದೆ ಕರ್ಮ ಮಾಡಿದಿರಾ, ಉದ್ಧರಣೆಯಿಂದ ಹಾಕಿದಷ್ಟು ನೀರು ಅಂದ್ರೆ ಪುಣ್ಯ ಬಂದು ಬೀಳುತ್ತೆ. ಯಾವುದು ಬೇಕು ನೋಡಿ. ಇಲ್ಲಿ ಪುಣ್ಯ ಗಳಿಸಿ ಆ ಪುಣ್ಯದಿಂದ ಏನೋ ಒಂದು ಗಂಟು ಬೇಕು, ಪ್ರಮೋಷನ್ ಬೇಕು, ಅದು ಬೇಕು, ದನ ಕನಕ ವಸ್ತು ವಾಹನಾದಿ ಅಂದ್ರೆ ಗೆಟ್ ಔಟ್ ಅಂತ ಹೇಳ್ತಾರೆ. ಆದರೆ ಅದೇ ಪುಣ್ಯ ರಾಶಿ ರಾಶಿ ಗಳಿಸಿ ಇದರ ಉದ್ದೇಶ ಏನು, ನೀನೇ ಬೇಕು ಅಂದರೆ ಆ ಪುಣ್ಯ ಸಾರ್ಥಕ ಆಗಿಬಿಡುತ್ತೆ. ಈಗ ನೋಡಿ, ಪುಣ್ಯ ಬಯಸಿದ್ದು ಆಯಿತು, ಹೆಚ್ಚಿಗೆ ಹೆಚ್ಚಿಗೆ ಪುಣ್ಯ ಬರಬೇಕು ಅಂತ ಆಸೆಯಿಂದ ಮಾಡಿದ್ದು ಆಯಿತು. ಆ ಪುಣ್ಯದ ಗುರಿ ಸ್ವಾಗತಂ ಕೃಷ್ಣ.
ಆ
ಪುಣ್ಯದ ಗುರಿ ದೇವರಲ್ಲೇ ಇಟ್ಟದ್ದಕ್ಕೆ ಅದು ನಮಗೆ ಅಡ್ಡಿಯಾಗಲಿಲ್ಲ. ಸಂಘ ಬಿಟ್ಟು ಕೆಲಸ ಮಾಡಿದ ಫಲ ಬಂತು, ಎಷ್ಟು ಚೆನ್ನಾಗಿದೆ. ಹಾಗೆ ಡ್ರೈವಿಂಗ್ ಫೋರ್ಸ್ ಕಡಿಮೆ ಆಗಲಿಲ್ಲ, ಇನ್ನಷ್ಟು ಜಾಸ್ತಿ ಮಾಡಲಿಕ್ಕೆ ನಮಗೆ ಒಳ್ಳೆ ಹುರುಪು ಬರ್ತಾ ಇದೆ. ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ, ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ. ಆ ಪುಣ್ಯ ಫಲ ಸಂಪಾದನೆ ಆಗುತ್ತಲ್ಲ, ಅದರ ಅಂಟೇನು ದೇವರು, ಅದರ ಫಲ ದೇವರು ಬಿಟ್ಟರೆ ಇನ್ನೊಂದು ಬಯಸಬೇಡ. ಹಾಗೆ ಸಿದ್ಧಿ ಅಸಿದ್ಧೋ ಸಮೋಹೋತ್ವ ಅಂದ್ರು. ಹೌದು, ಒಳ್ಳೆ ಜ್ಞಾನೋಪಾಯಗಳಿಂದಲೇನೆ ಯೋಗ ಮಾಡಿ ಕರ್ಮ ಮಾಡ್ತಾ ಇದ್ದೀವಿ. ಏನಂತ ಅಪೋಪದಾನ ಕೊಟ್ರು, ಏನ್ ದಾನ ಕೊಟ್ರು, ಒಳಗೆ 72,000 ಜನ ಇದ್ದಾರೆ, ಇನ್ನ ಚಿಂತನೆಗಳು ಎಲ್ಲ ಒಳಗೆ ಭಗವಂತನೇ ಮಾಡಿ ಮಾಡಿಸ್ತಾ ಇದ್ದಾನೆ. ಅನುಸಂಧಾನ ಎಲ್ಲ ಇದೆಯಪ್ಪ, ಎಲ್ಲ ಇರೋದರ ಮೂಲಕ ಕರ್ಮಾನುಷ್ಠಾನ ಮಾಡ್ತಾ ಇದ್ದೇವೆ. ಅದಕ್ಕೆ ಕ್ಯಾಲ್ಕುಲೇಟರ್ ಇಟ್ಕೋಬೇಡ ಅಂತಾರೆ. ನಾನಿಷ್ಟು ಮಾಡಿದೆ, ಇಷ್ಟು ಹೇಳಿದ್ದಾರೆ, ಇಷ್ಟು ಬಂದಿರಬೇಕು, ನಾನು ಇಷ್ಟು ವರ್ಷ ಬದುಕಿದೆ, ಈ ಥರ ಮಾಡಿದೆ, ಸೊ ಕೌಂಟ್ ಎಷ್ಟು ಅಂತ ಆ ಥರ ಮಾಡಲಿಕ್ಕೆ ಹೋಗಬೇಡ ಅಂದ್ರು. ಯಾಕೆ ಸಿದ್ಧಿ ಇಷ್ಟಾಗಬೇಕು ಅಂತ ಕೂತರೆ ಒಂದು ವೇಳೆ ಹೌದಪ್ಪ ಎಲ್ಲ ಮಾಡಿದ್ವು, ಏನದು ದೇವರ ಚಿಂತನೆ ಎಲ್ಲ ಬಂತು, ಎಲ್ಲ ಮಾಡಿದ್ವು, ಎಲ್ಲೋ ಬುಡದಲ್ಲಿ ಚೂರು ಸ್ಲಿಪ್ ಆಯಿತು, ಧಾಪ್ ಅಂತ ಬಿದ್ದಿರುತ್ತೆ, ಎಲ್ಲೋ ಸ್ಲಿಪ್ ಆಯಿತು, ಧಪ್ ಅಂತ ಬಿದ್ದಿರುತ್ತೆ. ಅವಾಗ ಏನಾಗುತ್ತೆ, ನಮ್ಮ ಕ್ಯಾಲ್ಕುಲೇಟರ್ ಏನೋ ಇಷ್ಟು ಕೋಟಿ ತೋರಿಸ್ತಾ ಇರುತ್ತೆ ಪುಣ್ಯ, ಕ್ಯಾಲ್ಕುಲೇಟರ್ ಏನೋ ಇಷ್ಟು ಪುಣ್ಯ ತೋರಿಸ್ತಾ ಇರುತ್ತೆ, ಒಳಗೇನೋ ಜೀರೋ ಸ್ಟಾಕ್. ಅಡಿಗೆಯವ್ರು ಹೇಳಿದ್ರು, ಅವ್ರು ಬಂದಿದ್ದಾರೆ, ನಮ್ಮ ಪ್ರಕಾರ ಸ್ಟೋರ್ ತುಂಬಾ ಪದಾರ್ಥ ಇದೆ, ನೋಡ್ಕೊಂಡಿಲ್ಲ ಎಷ್ಟಿದೆ ಅಂತ, ಕ್ಯಾಲ್ಕುಲೇಟರ್ ಪ್ರಕಾರ ಇದೆ. ಅಡಿಗೆಯವ್ರನ್ನ ಕರೆದು ಅವರು ಹೋಗಿ ಬಾಗಲು ತೆಗಿತಾರೆ, ಹೆಗ್ಗಣ ತಿರುಗ್ತಾರೆ, ಏನೂ ಇಲ್ಲ. ಹಾಗಾಗ್ಬಿಡುತ್ತಲ್ಲ ಎಲ್ಲಾ ಪುಣ್ಯ, ಯಾಕ್ರಿ ಹೀಗಾಗುತ್ತೆ? ಅದು ಪುರಾಣದಲ್ಲಿ ಹೇಳುತ್ತಾರೆ, ಚಿಕ್ಕ ದುಷ್ಟ ಅಂತ, ಕಾರ್ತೀಕ ಮಾಸ ಮಹಾತ್ಮ್ಯ ಅಂತ. ದೀಪ ಹಚ್ಚೋದೇ ತಾತ್ಪರ್ಯ, ನಾವು ದೀಪ ಹಚ್ತಾ ಇರ್ತೀವಲ್ಲ, ಯಾರೋ ಭಕ್ತಿಗಳು ತಂದ್ರು, ತುಪ್ಪ ತಂದ್ರು, ತುಪ್ಪದ ಪ್ರಣತಿಗಳು ತಂದ್ರು, ಎಲ್ಲ ಹಚ್ಚಲಿಕ್ಕೆ ಶುರು ಮಾಡಿದ್ರು. ಆ ಹಚ್ಚೋ ಕಾಲಕ್ಕೆ ಕಡ್ಡಿ ಪೆಟ್ಟಿಗೆ ತರಲಿಲ್ಲ, ಏನ್ ಮಾಡಿದ್ರು, ಪಕ್ಕದವರನ್ನ ಕೇಳಿದ್ರು, ಅವರು ತುಳಸಿ ಕಾಷ್ಟದಿಂದ ಹಚ್ತಾ ಇದ್ರು, ಅವರ ಕಡ್ಡಿ ಪೆಟ್ಟಿಗೆ ಜೊತೆಗೆ ತುಳಸಿ ಕಾಷ್ಟವನ್ನು ಕೇಳಿ ತಗೊಂಡು ಇವರೆಲ್ಲ ಹಚ್ಚಿದ್ರು. ನಾನು ಸೇರಿಸಿದೆ, ಅಲ್ಲಿ ಇಷ್ಟೇ ಇತ್ತು, ಇನ್ನೊಬ್ಬರು ತಗೊಂಡು ಅದಕ್ಕೆ ನಾವು ಪ್ರಾಕ್ಟಿಕಲ್ ಸ್ವಲ್ಪ ಇಂಪ್ರೂವ್ಮೆಂಟ್ ಅಂತ ಕೊಟ್ಟೆ. ತುಳಸಿಗೆ ಆಗ್ತಾ ಇದ್ದಲ್ಲ, ಪುಣ್ಯ ಎಷ್ಟು ಬಂತು, ಅವ್ರು ಲೆಕ್ಕ ಹಾಕಿದ್ದು ಇಷ್ಟು ಪ್ರಣತಿ, ಇದರೊಳಗೆ ಇಷ್ಟು ತುಪ್ಪ, ಇಷ್ಟು ಭಕ್ತಿ, ಹೇಗೆ ಹಚ್ಚಿದೆ ಈ ಕ್ಷೇತ್ರ. ಆದರೆ ಬಂದದ್ದಷ್ಟಯ್ಯ ಅಂದ್ರೆ 15% ಅವರಿಗೆ ಬಂತು, 85% ತುಳಸಿ ಕಾಟದವರಿಗೆ ಹೋಯಿತು. ಇದೇನ್ರಿ ಇದು ಅಂದ್ರೆ, ಆ ಬೆಂಕಿ ಪೊಟ್ಟಣ ಕೊಟ್ರಲ್ಲ ಅವರದ್ದು, ಅದಿಲ್ಲ ಅಂದ್ರೆ ದೀಪವೇ ಉರಿಯಲ್ಲ, ಅವ್ರು ಕೊಟ್ರಲ್ಲ ಅವರಿಗೆ ಎಲ್ಲ ಹೋಯಿತು. ನಮ್ ಕ್ಯಾಲ್ಕುಲೇಟರ್ ಪ್ರಕಾರ ಫುಲ್ ಪುಣ್ಯ, ಅಲ್ಲಿ ನೋಡಿದ್ರೆ ಬಸ್ ಎಲ್ಲ ಹೋಯ್ತು. ಅದಕ್ಕೆ ಹೇಳ್ತಾರೆ ಅವ್ರಿಗೆ ಹೋಯ್ತು, ನಾವೇ ಕೊಟ್ಟು, ನಮ್ ಕೈಯಾರು ಅವ್ರಿಗೆ ಕೊಟ್ರು. ಅದಕ್ಕೆ ಯಾರು ಸತ್ತವರದೇ ಮಾಡೋದು ಉತ್ತಮ ಅಲ್ವಾ, ಯಾವುದು ಯಾರು ಮರಿಬಾರದು. ಇನ್ನೊಬ್ಬ ಆತ, ಇದೇ ಪುರಾಣ ತುಂಬಾ ಬರುತ್ತೆ, ಏನು ಬೆಳಗ್ಗೆಯಿಂದ ಜಪಗಳು ಮಾಡಿದ್ದೇ ಮಾಡಿದ್ದು, ಮಾಡಿದ್ದೇ ಮಾಡಿದ್ದು, ಎಲ್ಲ ಮಾಡಿದ, ಎಲ್ಲ ಆಯಿತು, ಕೂತಿದ್ದ, ಯಾರೋ ದೇವರ ಪೂಜಾ ಎಲ್ಲ ಮಾಡ್ಕೊಂಡ್ಬಿಟ್ಟು ಒಂದು ಕಲಸತ್ರ ಬಿಟ್ಟು ಹೋಗಿದ್ರು, ಪಾಪ ಮರ್ತೋಗಿದ್ರು, ಅವ್ರು ಗೊತ್ತು ಯಾರು ಅಂತ ಕೇಳಿ ತಗೋಬೋದಾ, ಇಲ್ಲ ಕೇಳದೆ ಆ ಕಲಸತ್ರ ಬಾಯ ಹಾಕೊಂಡ ಹೊರಟು ಹೋದ. ಜಪ ಮಾಡಿದ್ರಲ್ಲಿ 50% ಕಲಸತ್ರಿಯವರಿಗೆ ಹೋಯಿತು. ಯಾಕೆ, ಕೇಳದೆ ತಗೊಂಡದ್ದಕ್ಕೆ ಎಲ್ಲ ಹೋಯಿತಲ್ಲಿ. ಅಂದ್ರೆ
ನಮ್ದು ಎಲ್ಲೆಲ್ಲಿ ಸ್ಲಿಪ್ ಆಗ್ತಾ ಇರುತ್ತೆ ಎಂಬುದು ನಮಗೆ ಗೊತ್ತಿಲ್ಲ. ಬರೇ ಕ್ಯಾಲ್ಕುಲೇಟರ್ ಇಟ್ಕೊಂಡು ಹೋಗ್ತಾ ಇರ್ತೀವಿ, ಎಲ್ಲ ಎಲ್ಲೋ ಲೀಕ್ ಆಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ ಸಿದ್ಧಿ ಅಸಿದ್ಧಿ. ಈ ತಲೆ ಕೆಡಿಸ್ಕೋಬೇಡ, ಯಾಕೆ ನನ್ನ ಪಾದವನ್ನು ನಂಬು, ಮಾಡುತ್ತಾದ ಆದಷ್ಟು ಲೋಪಗಳಿಲ್ಲದೆ ಪರದ್ರವ್ಯವನ್ನು ಬಯಸದೆ ಮಾಡು, ನಿನಗೆ ಸಿದ್ಧಿ ನಾನು ಕೊಡುತ್ತೇನೆ ಅಲ್ವಾ. ಅದನ್ನೇ ಹೇಳ್ತಾ ಇದ್ದಾರೆ. ಸಮತ್ವಂ ಯೋಗ ಉಚ್ಯತೆ. ಸಮತ್ವ ಅಂದ್ರೇನು? ಅದಕ್ಕೆ ಹೇಳ್ತಾ ಇದ್ದಾರೆ ತ್ಯಾಗೋಪೇತಂ ಸಮತ್ವಂ ಯೋಗ ಉಚ್ಯತೆ. ತ್ಯಾಗ ಗುಣದಿಂದ ಕೂಡಿದ ಸಮತ್ವವೇ ವಿಶೇಷವಾಗಿ ಯೋಗ. ತ್ಯಾಗ ಅಂದ್ರೇನು? ಅಂದರೆ ಶ್ರೀಹರಿ ಪದಾರ್ಥ, ಆ ದೀಪ ಹಚ್ಚೋ ಕಾಲಕ್ಕೂ, ಅಪೋಪದಾನ ಕೊಡೋ ಕಾಲಕ್ಕೂ, ಅಥವಾ ಊಟ ಹಾಕೋ ಕಾಲಕ್ಕೂ, ಇನ್ನೊಬ್ಬರಿಗೇನು ಕೊಡ್ಲಿಕ್ಕೆ ಹೋದಾಗೂ, ಕರ್ಮ ಮಾಡಿದಾಗೂ, ಜಪ ಮಾಡಿದಾಗೂ, ಸ್ನಾನ ಮಾಡಿದಾಗೂ, ದರ್ಶನ ಮಾಡಿದಾಗೂ, ಏನು ಮಾಡಿದಾಗೂ, ನಿಂದೋ ನಿನಗೆ ಕೆರೆಯ ನೀರನ್ನು ಕೆರೆಗೆ ಚೊಲ್ಲಿ ವರವ ಪಡೆದವರಂತೆ ಕಾಣಿರೋ, ಬಾಯಿಂದ ಬರ್ತಾ ಇರುತ್ತೆ ಅನುಷ್ಠಾನದಲ್ಲಿ ಬೌಲ್ಡ್ ಅಲ್ಲಿ ಬರಬೇಕು. ನಿಂದೋ ನಿಂದೋ, ನಿಂಗ್ ಕೊಟ್ಟೆ, ನಿಂದು ನಿನಗೆ ಕೊಟ್ಟೆ. ಅದರಲ್ಲೂ ಮತ್ತು ದೇವ ಕೂತಿರುತ್ತೆ, ನಿಂದೆ ನಿಂಗೆ ಕೊಟ್ಟೆ, ಎಷ್ಟು ಕೊಟ್ಟೆ ಗೊತ್ತಾ? ಬೇಡ ಅಂದ್ರು ದೇವರಿಗೆ ಏನೂ ಬೇಕಾಗಿಲ್ಲ, ನನ್ನಿಂದ ಕರುಣೆಯಿಂದ ತಗೊಂತಾ ಇದ್ದಾನೆ. ಆವ ರಸದ ದ್ವಾರ ಭಕೃತಿಯ ಸ್ವೀಕರಿಪ. ಭಾವದಲ್ಲಿ ಭಕೃತಿ ಇಲ್ಲದಿದ್ದರೆ ನೋಡ, ದೇವ ದೃಷ್ಟಿಲಿ ನೋಡ. ಕಾಲತ್ರಯದಲ್ಲಿ ಶಾವ್ಯವೇ ಸರಿ, ಧಾರ್ತರಷ್ಟನ ಧಿಕ್ಕರಿಸಿ ಆ ವಿದುರನ ಮನೆಯ ಪಾಲುಂಡನು ಕೃಷ್ಣ. ಭೂಮಿ ಬುಧರ ಪ್ರಿಯ ಗುರು ವಿಜಯ ವಿಠಲ ರೇಯ, ಸಾವಿರ ಮಾತಿಗೂ ಭಕೃತಿಯಿಂದಲಿ ವಶನು. ಇದಿರಬೇಕು ಭಕ್ತಿ ಅಂದ್ರೆ ಏನು? ಅಪಪಾ ಅಪಪಾ ಇದಲ್ಲ, ಒಳಗೆ ತಿಳುವಳಿಕೆ. ನಿಂದು ನಿನಗೆ ನೀನೇ ಕೊಡಿಸಿಕೊಳ್ತಾ ಇದೀಯ, ಇಷ್ಟು ಅಹಂಕಾರ ಬಿಡಿಸು. ಇಷ್ಟು ಕೃಷ್ಣ ಅಂದ್ರೆ ಎಷ್ಟು ಸ್ವಾಮಿಗೆ ನಮ್ಮ ಮೇಲೆ ಕರುಣ. ಎಲ್ಲಾ ರೀತಿಯಲ್ಲಿ ನಮ್ಮ ಕೈಯಲ್ಲಿ ಪದಾರ್ಥ ಬಿದ್ದು ಹೋಗದಂತೆ ಜಾಗ್ರತೆ ಎಷ್ಟು ಹೇಳ್ತಾ ಇದ್ದಾನೆ, ಅಷ್ಟು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ದೂರೇಣ ಹಿ ಅವರಂ ಕರ್ಮ ಬುದ್ಧಿಯೋಗ ಧನಂಜಯ. ಬುದ್ಧೌ ಶರಣಮನ್ವಿಚ್ಛ ಕೃಪಣಾಹ ಫಲಹೇತವ. ಇಲ್ಲಿ ಹೇಳ್ತಾರೆ ದೂರೇಣ ಹಿ ಅವರಂ ಕರ್ಮ ಬುದ್ಧಿಯೋಗ ಧನಂಜಯ. ಅಲ್ಲ ಜ್ಞಾನ ಯೋಗ ಇವೆಲ್ಲ ಯಾಕೆ? ನಾವು ಒಟ್ಟಾರೆ ಕರ್ಮ ಮಾಡ್ತಾ ಹೋಗ್ತೇನೆ ಸಾಕಲ್ಲ, ಅಂದ್ರೆ ಬರೇ ಬೊಡ್ಡು ಕರ್ಮ, ಏನು ಉಪಯೋಗವಿಲ್ಲ. ರಘುದಾಸರಾಗಿ ಹೇಳ್ತಾರೆ ಅನುಸಂಧಾನ ಇಲ್ಲ ಏನಿಲ್ಲ, ಕಾವೇರಿ ಸ್ನಾನ ಮಾಡ್ಕೊಂಡು ಬಂದ್ವು, ಹೋದವು ಬಡ 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 ಸಂಕಲ್ಪ ಮಾಡಿದ್ವು, ಮುಣುಗಿದ್ವು, ಬಂದ್ವು, ಪುಣ್ಯ ಎಷ್ಟು. ಆ ಕಾವೇರಿ ನದಿಯಲ್ಲೇ ಕಪ್ಪೆ ಕೂತಿರುತ್ತೆ, ಅದಕ್ಕೆ ಯಾಕೆ ಫಲ ಬರಲ್ಲ, ನಿಂಗೆ ಯಾಕೆ ಬರಬೇಕು ಅಂತ ಕೇಳುತ್ತಾರೆ ಅಲ್ವಾ. ಮತ್ತೇನು ಮಾಡಬೇಕು? ಮಾಡ್ತಾ ಇದ್ದೀರೋ ಇಲ್ಲ ನೋಡ್ಕೊಳ್ಳಿ, ನಾಳೆ ಒಂದು ದಿವಸ ಉಳಿದಿದೆ, ನಾಳೆದು ಸ್ವಲ್ಪ ಅವಸರ ಆಗುತ್ತೆ ಮಂಗಳಕ್ಕೆ, ನೋಡಿ ಟೈಮ್ ಇದ್ರೆ ಹೋಗಿ ಬನ್ನಿ. ಆ ನೀರಿನಲ್ಲಿ ಗೋಲಕ ಚಿಂತನೆ ಮಾಡಬೇಕು, ಆ ಸಬ್ಜೆಕ್ಟೇ ಗೊತ್ತಿರಲ್ಲ. ನೀರಿನಲ್ಲಿ ನೀರಿನ ಆಕಾರದ ಜಲಾಭಿಮಾನಿ ದೇವತೆಗಳು, ಕಾವೇರಿಯ ಅಭಿಮಾನಿ ದೇವತ. ಆ ಜಲಾಭಿಮಾನಿ ದೇವತೆ ಒಳಗೆ ವಾಯುದೇವರು, ಅಲ್ಲಿ ಲಕ್ಷ್ಮೀದೇವಿ, ಅಲ್ಲಿ ಭಗವದ್ ರೂಪ. ಇಷ್ಟನ್ನು ಚಿಂತನೆ ಮಾಡಿ ಅವರೆಲ್ಲರೂ ನನ್ನ ಶರೀರದಲ್ಲಿದ್ದಾರೆ ಎಂಬುದು ಚಿಂತನೆ ಮಾಡಿ ಅಲ್ಲಿರೋ ಭಗವದ್ ರೂಪ, ನೀರಿನಲ್ಲಿರುವ ಭಗವದ್ ರೂಪ ನಮ್ಮ ಬಿಂಬಮೂರ್ತಿಗೆ ಐಕ್ಯ ಚಿಂತನೆ ಮಾಡಿ ಸ್ನಾನ ಮಾಡುವುದೇ ನಿಜವಾದ ಸ್ನಾನ. ಇಷ್ಟು ಮಾಡ್ತಾ ಇದ್ದಿರಲಿಲ್ಲ, ನೀವು ನೋಡ್ಕೊಳ್ಳಿ, ಇದು ಯಾವ ಅನುಸಂಧಾನ ಇಲ್ಲ. ಹೋಗೋದು ಬೀಳೋದು ಬರೋದು ಅಂದ್ರೆ ಕಾಗೆ ಗುಬ್ಬಿಗಳು ಮಾಡಿದಂತೆ ಸ್ನಾನ ಆಗಿಬಿಡುತ್ತಯ್ಯ. ಅದರಿಂದ ಗೊಡ್ಡ ಕರ್ಮ ಮಾಡಬೇಡಿ. ಬುದ್ಧಿಯೋಗ ಏನಿದೆಯಲ್ಲ, ಇದರಿಂದ ಬರುವಷ್ಟು ಫಲ ಗೊಡ್ಡ ಕರ್ಮದಿಂದ ಬರಲ್ಲ ಅಂತ ಹೇಳ್ತಾರೆ. ಇನ್ನ ವಿಜಯದಾಸರು ಇದರಲ್ಲಿ ರಹಸ್ಯಗಳ ಸುರಿಮಳಿ ಹೇಳುತ್ತಾರೆ, ಹೇಳಿಕ್ಕಾಗ್ತಾ ಇಲ್ಲ ಅಷ್ಟೆ. ಎಷ್ಟು ಹೇಳುತ್ತಾರೆ ಅಂದರೆ, ತಿಳ್ಕೊಂಡವನಿಗೆ ಈ ಬುದ್ಧಿಯೋಗ ಗುರುಗಳಿಂದ ಚೆನ್ನಾಗಿ ತಿಳ್ಕೊಂಡವನಿಗೆ, ತಿಳಿಯದವನಿಗೆ ಪುಣ್ಯದಲ್ಲಿ ಎಷ್ಟು ವ್ಯತ್ಯಾಸ ಅಂದರೆ, ಸಾಸಿವೆ ಕಾಳಿಗೂ ಮೇರು ಪರ್ವತಕ್ಕೂ ಇರುವಷ್ಟು ವ್ಯತ್ಯಾಸ. ಬುದ್ಧಿವಂತನಾದವನಿಗೆ ಬರುವ ಫಲ ಎಷ್ಟು ಅಷ್ಟು ಅಂದ್ರು. ಅವರು ಹೇಳುತ್ತಾರೆ, ಒಬ್ಬ ಹೇಗೆ ಅನುಷ್ಠಾನ ಮಾಡಬೇಕೋ ತಿಳ್ಕೊಂಡು ಮಾಡಿದರೆ ಒಂದು ಆಚಮನದಿಂದ ಎಷ್ಟು ಪುಣ್ಯ ಸಂಪಾದನೆ ಮಾಡಬಹುದು, ಒಂದು ಆಚಮನದಿಂದ ಎಷ್ಟು ಪುಣ್ಯ ಸಂಪಾದನೆ ಮಾಡಬಹುದು ಅಂದ್ರೆ, ಅದಕ್ಕೆ ಹೇಳುತ್ತಾರೆ ಮೂರು ಯುಗದಲ್ಲಿ. ಅರ್ಥ ಆಗ್ತಾಯಿದೆಯಾ? ಆಗಿಲ್ಲ ಅಂತ ಕಾಣುತ್ತೆ. ಯಾವ ಎಷ್ಟು ಯುಗ ರೀ? ನಾಲ್ಕು ಯುಗ. ನಾವು ಇರೋದೇ ಕಲಿಯುಗ, ಅದು ಬಿಡೋಣ. ನೆಕ್ಸ್ಟ್ ಹಿಂದೆ ಮೂರು ಯುಗ, ಕೃತ ಕ್ರೇತ ಬಾಪರ. ಬಾ, ಎಷ್ಟು ಪರಿಚಯ ಇದ್ರಿ ನಿಮಗೆ? ಮೂರು ಯುಗದ ಪರಿಚಯ ಇದೆ. ಸರಿಯಪ್ಪ, ಮೂರು ಯುಗದಲ್ಲಿ ಒಂದೊಂದು ಯುಗದಲ್ಲಿ ನಾವು ಎಷ್ಟು ಜನ್ಮಗಳು ಪಡೆಯಬಹುದು ಗೊತ್ತಿಲ್ಲ. ಅಷ್ಟೂ ಜನ್ಮಗಳು ಬ್ರಾಹ್ಮಣ ವೈಷ್ಣವ ಜನ್ಮವೇ ಪಡೆದು ಮೂರು ಯುಗದಲ್ಲಿ ಆ ಯುಗದ ತುಂಬಾ ಎಷ್ಟು ಪುಣ್ಯ ಪಡೆಯಬೇಕೋ ಅಂದ್ರೆ, ಆ ಒಂದು ಬ್ರಾಹ್ಮಣ ಜನ್ಮದಲ್ಲಿ ಎಷ್ಟು ಯಾಗ ಯಜ್ಞ ವೇದಾಧ್ಯಯನ ಬ್ರಾಹ್ಮಣ ಭೋಜನ ಏನೇನು ಮಾಡಬೇಕೋ ಫುಲ್ ಜಾಮ್ ಪ್ಯಾಕ್ ಆ ಜನ್ಮದಲ್ಲಿ ಪುಣ್ಯ, ಅಂಥ ಜನ್ಮಗಳು ಒಂದು ಯುಗದಲ್ಲಿ ತಗೊಳ್ಳಿಕ್ಕೆ ಎಷ್ಟ ಆಗುತ್ತೋ ಅಷ್ಟೆಲ್ಲ ಜನ್ಮಗಳು ತಗೊಂಡಾಯಿತು. ಇಂಟು ಮೂರು ಯುಗ,
ಆ ಯುಗ ಧರ್ಮಕ್ಕೆ ಅನುಸರಿಸಿ
ಇಲ್ಲಿ ಎಲ್ಲಾ ಸೇರಿಕೊಂಡು ಮ್ಯಾಕ್ಸಿಮಮ್ ಟಾಪ್ ಮೋಸ್ಟ್ ಪಿಚ್ ಪುಣ್ಯ, ಅಷ್ಟು ಪುಣ್ಯ ಈ ಕಲಿಯುಗದಲ್ಲಿ ಒಂದೊಂದು ಆಚಮನಕ್ಕೂ ಒಂದೊಂದು ಹೆಜ್ಜೆ ಇಟ್ಟಿದ್ದಕ್ಕೂ ಸಂಪಾದನೆ ಮಾಡಬಹುದು. ಪ್ರೊವೈಡೆಡ್ ಆ ಸೀಕ್ರೆಟ್ ಗೊತ್ತಿರಬೇಕು, ಗುರುಗಳ ಮೂಲಕ ಬರಬೇಕು. ಪ್ರವಚನದಲ್ಲಿ ಹೇಳಿಬಿಡಿ ಎಂದು ಹೇಳಲ್ಲ, ಪ್ರವಚನದಲ್ಲಿ ಆ ಸೀಕ್ರೆಟ್ಸ್ ಎಲ್ಲ ಹೇಳಬಾರದು. ವಿಜಯದಾಸರು ಹೇಳಿದ್ದಾರೆ, ಅದು ಸಪರೇಟ್ ಆಗಿ ಅದರ ಮೇಲೆ ಆಸೆ ಹುಟ್ಟಬೇಕು, ಅವರು ಹತ್ರ ಗುರುಳ ಹತ್ರ ಹೋಗಬೇಕು, ಅವ್ರು ನಿಜವಾಗಿ ಆಸೆ ಇದೆ ಅಂತ ನೋಡಬೇಕು, ಆವಾಗಿ ಹೇಳಬೇಕು. ಎಂತೆಂಥ ರಹಸ್ಯಗಳು ಹೇಳುತ್ತಾರೆ. ಹಾಗಾದರೆ ಬರೇ ದೊಡ್ಡ ಕರ್ಮ ಮಾಡಿದರೆ ಚೂರು ಪುಣ್ಯ ಬರುತ್ತೆ, ತಿಳ್ಕೊಂಡು ಮಾಡಿದರೆ ಅಪರೂಪದ ಪುಣ್ಯದ ರಾಶಿ 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 ಬರ್ತಾ 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 ಬರುತ್ತೆ. ಅದನ್ನು ಹೇಳುತ್ತಾರೆ, ದೂರೇಣಿ ಮತ್ತದು ನೋಡಿದಾಗ ಬುದ್ಧಿಯಿಂದ ಕೂಡಿದ ಬುದ್ಧಿಯೋಗದಿಂದ ಕೂಡಿದ ಕರ್ಮಾನುಷ್ಠಾನ ಎಲ್ಲಿ? ಬುದ್ಧಿಯೋಗ ಇಲ್ಲದ ಬರೀ ಕರ್ಮಾನುಷ್ಠಾನ, ಡಿಸ್ಕಾರ್ಡ್ ಅಲ್ವಾ? ಅದನ್ನು ಹೇಳ್ತಾ ಇರ್ತದೆ. ಅವಾಗೇನು ಮಾಡಬೇಕು? ಚೆನ್ನಾಗಿದೆ, ನೀವು ಹೇಳಿದ್ದೆಲ್ಲ ಬಹಳ ಚೆನ್ನಾಗಿದೆ ಆಚಾರ್ಯ, ನಾಳೆ ಶುರು ಮಾಡ್ತೀವಿ ಅಂದ್ರೆ ದಿನ ಅದು ಆದದ್ದೇ ನಾಳೆ ಆಗುತ್ತೆ. ಏನದು ಆಚಾರ ಹೇಳಿದ್ದು ನಾಳೆ ಬೆಳಿಗ್ಗೆ ಮಾಡಲೇಬೇಕು ಅಂತ ಡಿಸೈಡ್, ರಾತ್ರೆಲ್ಲ ತಲೆಯಾಗಿಟ್ಟುಕೊಂಡು ಎಲ್ಲ ಪುಸ್ತಕದಲ್ಲಿ ಬರ್ಕೊಂಡು ಪುಸ್ತಕದಲ್ಲಿ ಬರ್ಕೊಂಡ್ರೆ ಪುಸ್ತಕ ಮರ್ತೋಗಿದ್ರೆ ಅದಕ್ಕೆ ಆ ಚೀಟಿಯಲ್ಲಿ ಬರ್ಕೊಂಡು ಚೀಟಿ ಬ್ಯಾಗಲ್ಲಿ ಇಟ್ಕೊಂಡು ಬ್ಯಾಗೇ ಮರ್ತೋದ್ರೆ ಇನ್ನೇನು ಪಕ್ಕದವರಿಗೆ ಕೊಟ್ಟು ಅಲ್ಲಿ ಗುರ್ತು ಮಾಡಿ ಅಂತ ಹೇಳಿ ಫೋನ್ಗಳು ಮಾಡಿ ಎಲ್ಲ ಮಾಡಿ ಇದು ನಾಳೆ ಮಾಡಲೇಬೇಕು ಅಂದಾಗ ಹೇಳೋದೇ ಇಲ್ಲ, ಮಧ್ಯಾಹ್ನ ಇದ್ದಾಯ್ತು. ಹೀಗಾಗ್ತಾ ಇರುತ್ತೆ, ನಿತ್ಯ ನಮ್ಮಲ್ಲಿ ಇದೆ ಅಲ್ವಾ? ಏನು ಮಾಡಬೇಕು ಅಂತೀವಿ, ಮಾರನೇ ದಿನ ಮಾಡಬೇಕೆಂಬುದೇ ಮರ್ತೋಗಿರ್ತೀವಿ. ಅವಾಗೊಂದು ಕೃಷ್ಣ ಅಂದ, ಇಷ್ಟೊತ್ತು ಹೇಳಿದ್ದು ನೀನೇ ಮಾಡಿಬಿಡು ಅಂತಲ್ಲ, ನನ್ನ ಕಾಲು ಹಿಡಿ ನಾ ಮಾಡಿಸ್ತೇನೆ. ಬುದ್ಧಿಯಿಂದ ಕೂಡಿದ ಯೋಗ ಬರಬೇಕಾದ್ರೆ ಏನ್ ಮಾಡಲಿ ಸ್ವಾಮಿ ಹೇಳಿ ಅಂದ್ರೆ, ಬುದ್ಧೌ ಶರಣನನ್ವಿಚ್ಛ, ಬುದ್ಧಿಯಲ್ಲಿ ಶರಣಾಗತನಾಗು. ಅಂದ್ರೆ ಬುದ್ಧಿಯನ್ನೇ ಕೂತಿರುತ್ತ ಬಾ ಅಂಥೇಳಿ ಅದು ಕಾಲಿಡಲಿಕ್ಕೆ. ಬುದ್ಧಿಯಲ್ಲಿ ಶರಣಾಗತನಾಗು ಅಂದ್ರೆ ರಾಯರು ಹೇಳುತ್ತಾರೆ, ಎಷ್ಟು ಚೆನ್ನಾಗಿ ಹೇಳುತ್ತಾರೆ. ಬುದ್ಧೌ ವಿಷ್ಣುನೇವ ಶರಣ ನನ್ವಿಚ್ಛ. ಸ್ವಾಮಿಯೇ ನಿನಗೆ ಜ್ಞಾನ ಕೊಡ್ತಾನೆ, ಅವನೇ ಮಾಡಿಸ್ತಾನೆ ಅಂತ ಆ ಜ್ಞಾನದಿಂದ ಶ್ರೀಹರಿ ಶರಣಾಗತನಾಗು. ಅವನೇ ಎಲ್ಲವನ್ನ ಕೊಟ್ಟು ಉದ್ಧಾರ ಮಾಡುತ್ತಾನೆ. ಬುದ್ಧೌ ಜ್ಞಾನೇ ಜಾತೇಪಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಿನಗೇನೋ ಪುರಾಣ ಪ್ರವಚನದಿಂದ ಪಾಠದಿಂದಲೂನು ಗೊತ್ತಾಯ್ತಪ್ಪ, ಬುದ್ಧಿಯಲ್ಲಿ ಜ್ಞಾನ ಬಂತು. ಏನಂತ, ಹೇಗೆ ಮಾಡಿದ್ರೆ ಹೀಗೆ, ಹೇಗೆ ಮಾಡಿದ್ರೆ ಹೀಗೆ, ಎಲ್ಲ ಉಪಾಯಗಳು ಗೊತ್ತಾಯಿತು. ಬುದ್ಧೌ ಜ್ಞಾನೇ ಜಾತೇಪಿ ವಿಷ್ಣುನೇವ ಶರಣ ಅನ್ವಿಚ್ಛ. ಅಂದರೆ ಶ್ರೀಹರಿಯ ಪಾದವನ್ನೇ ಹಿಡಿ, ಟೈಮಿಗೆ ನೆನಪು ಮಾಡಿಕೊಡೋನವನೇ. ಅವನು ಬಿಟ್ರೆ ಎಷ್ಟು ಕಲ್ತಿದ್ರೂ ಕೂಡ ಟೈಮಿಗೆ ಸ್ವಚ್ಛ ಆಫ್ ಮಾಡೋನವನೇ. ಆ ಟೈಮಿಗೆ ಯಾರೊಬ್ರು ಅನ್ಕೊಂಡಿರ್ತೀವಿ ಈ ಅನುಸಂಧಾನ ಮಾಡಲೇಬೇಕು ಅಂತ ಟೆನ್ಷನ್ ಇಂದ ಕೂತಿರ್ತೀವಿ ಅಲ್ಲಿ, ಆ ಟೈಮಿಗೆ ತಕ್ಕಂತ ಯಾರೋ ಬರ್ತಾರೆ ನೋಡ್ರಿ ಅಂತ ಕದಲಿಸ್ತಾರೆ. ಅವ್ರು ನೋಡಿ ಸುಮ್ಮನೆ ಇರ್ರಿ ಎಂಬುದು ಹೋಯ್ ಸ್ನಾನ ಮಾಡಿ ಹೋಗ್ತಾರೆ. ಯಾಕೆ, ಒಳಗೆ ಸ್ವಾಮಿ ಸ್ವಿಚ್ ಆಫ್ ಮಾಡುತ್ತಾನೆ, ನನ್ನ ಕೇಳಿಲ್ಲ ನಾ ಕೊಡಲ್ಲ. ಇದೇ ಗೀತಾ ನೋಡಿ, ನನ್ನ ಪಂಕ್ತಿಗಳಲ್ಲ ಕೃಷ್ಣನ ಪಂಕ್ತಿಗಳೇ. ಕೃಪಣಾಹ ಫಲಹೇತವಹ ಇಲ್ಲಿ ಹೇಳುತ್ತಾರೆ. ಫಲಹೇತವಹ ಅಂದ್ರೆ ಹೇಳುತ್ತಾರೆ, ಫಲಹೇತು ಈಶ್ವರ. ನಮಗೆ ಫಲ ಬರಲಿಕ್ಕೆ ಪ್ರಧಾನವಾದ ಕಾರಣ ಯಾರು? ಸ್ವಾಮಿ. ಫಲಹೇತವಹ ಅಂದ್ರೆ ಈಶ್ವರೈಕ್ಯ ಭಾವಿನ ಏತೇ ಕೃಪಣಾಹ ಕೃಪಾ ವಿಷಯ ತಮ ಪ್ರಾಪ್ತಿಮಂತ. ಅಂದರೆ ಯಾರಾದರೆ ನಾನೇ ದೇವರು ಅಂತಾರೋ ಅವರಿಗೆ ಈ ಯಾವ ಫಲವೂ ಸಿಗಲ್ಲ. ಅವ ನಾವೊಂದು ಏ ನಾವಂತವರಲ್ಲಿ ನಾವು ದೇವರು ಬೇರೆ ನಾವು ಬೇರೆ ಅಂತ ಬೆಳಗ್ಗಿನ ತಾಳ ಸವಯೋಗ ಅಂದ್ರೆ ಕೊಟ್ಟಿ ಕೊಟ್ಟಿ ಹೇಳೋರು, ನಾವಂತೂ ನಾನೇ ದೇವರು ಅಂತ ಹೇಳಲ್ಲ ಅಂದ್ರೆ ನಾವು ಪಾಲಿಶ್ಡ್ ಆಗಿ ಹೇಳುತ್ತೀವಿ. ನಾನೇ ದೇವರು ಅಂಬಲ್ಲ, ನಾನೇ ಮಾಡಿದೆ ಅಂತ ಹೇಳ್ತೀವಲ್ಲ, ಅದನ್ನೇ ಅದು ನಾನೇ ದೇವರಿಗೆ ಈಕ್ವಲ್. ನಾನೇ ಮಾಡಿದೆ ಅಂತ ಯಾರು ತಿಳ್ಕೊಂತೀವೋ ನಾನೇ ದೇವರು ಅಂಬುದಕ್ಕೆ ಈಕ್ವಲ್. ಮೊನ್ನೆಲ್ಲ ಗಂಟು ಹರ್ಕೊಂಡು ಹೇಳಿದ್ದಾಯ್ತು, ಮತ್ತಿವತ್ತು ಹೇಳಲ್ಲ ಅಲ್ವಾ. ವಿಜಯದಾಸರು ಹೇಗೆ ಹೇಗೆ ಹೇಳಿದ್ರು ಮೊದಲು ಹೇಳಿದ್ದಾಯ್ತು. ಅದರಿಂದ ದಿನ ಮಾಡೋದು ಅದೇ ಎಷ್ಟು ಮಾಡ್ಲಿಕ್ಕೆ ಮಾಡುದು, ಕೊನೆಗೆ ನಾನಾ ಅಂತ ಹೇಳ್ತಾ ಹೋಗೋದು, ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಅದನ್ನ ಹೇಳ್ತಾ ಇದ್ದಾರೆ, ಭಗವಂತನಿಂದ ಐಕ್ಯ ಚಿಂತನೆ ಅಥವಾ ನಾ ಮಾಡಿದೆ ಅಂತ ಹೇಳೋದು, ಅದರಲ್ಲಿ ದೇವರನ್ನ ಮರೆತು ಸ್ವಾತಂತ್ರ್ಯ ನಮ್ಮಲ್ಲಿ ಆರೋಪ ಮಾಡಿಕೊಳ್ಳೋದು, ಇದೇ ನಿಜವಾಗಿ ತಮಸ್ಸಿಗೆ ಕರ್ಕೊಂಡು ಹೋಗುತ್ತೆ. ಒಳಗೆ ಸ್ವರೂಪದಲ್ಲಿ ಸಜ್ಜೀವಿಯಾಗಿದ್ರೆ ತಮಸ್ಸು ಬರಲ್ಲ, ನರಕದಲ್ಲೇ ಬಿದ್ದಿರುತ್ತಾನೆ. ಇನ್ನ ಮುಂದೆ ಹೇಳುತ್ತಾರೆ, ಈ ಬುದ್ಧಿಯೋಗ ಜ್ಞಾನದಿಂದ ಕೂಡಿದ ಯೋಗ ಯಾರಿಗೆ ಕರ್ಮಾನುಷ್ಠಾನದಲ್ಲಿ ಬರ್ತಾ ಇರುತ್ತೆ ಅವರ ಲಕ್ಷಣ ಏನು? ಬುದ್ಧಿಯುಕ್ತ ಜಹಾತೀಹ ಉಭಯ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜಸ್ವ ಯೋಗ ಕರ್ಮಸು ಕೌಶಲಂ. ನೋಡಿದೆ 18 ಅಧ್ಯಾಯದಲ್ಲಿ ಎಷ್ಟು ಹೇಳಬೇಕು ಈ ವಾರದಲ್ಲಿ ಅಂತ ನೋಡಿದೆ. ಯಾವ ಶ್ಲೋಕ ಮುಟ್ಟಿದ್ರೂ ಎಲ್ಲ ಅರ್ಥಗಳು ತುಂಬಿವೆ. ಯಾವ್ದು ಬಿಡಬೇಕು ಯಾವ್ದು ಹೇಳಬೇಕು ತಲೆಕೆಟ್ಟು ಹೋಗ್ತಾ ಇದೆ. ಎಲ್ಲಿ ಆ ಮಂಗಲಂ ಮಂಗಲಂ ಮಂಗಲಮ್ಮ ಶಾಪ, ಅಲ್ಲಿಗೆ ಹೋದಾಗ ಪಾತ್ರೆ ಶಾಪ, ಅದು ಬಟ್ಟೆ ಶಾಪ, ಎಲ್ಲ ಮಂಗಳ ಇರುತ್ತಾ ಅಲ್ಲಿ ಎ ಟು ಜೆಡ್. ಅಲ್ಲಿಗೆ ಹೋದಾಗ ಹೆಣ್ಮಕ್ಕಳಿಗೆ ಪಾಪ, ಎಲ್ಲಾ ಪಾತ್ರೆಗಳಿರುತ್ತೆ, ಯಾವ್ದು ತಗೋಬೇಕು ಯಾವ್ದು ಬೇಕು ಅರ್ಥ ಆಗಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಜಾಗ ಇರಲ್ಲ, ಗಂಡಸರು ಹೋಗ್ತೀವಿ ನಮ್ದು ಯಾವ್ದೋ ದೇವ ಕೂತಿರುತ್ತೆ, ಯಾವ ತಗೋಬೇಕೋ ಬಿಡಬೇಕೋ ಅರ್ಥ ಆಗಲ್ಲ, ಎಲ್ಲಾ ಚೆನ್ನಾಗಿ ಕಾಣತಾ ಇರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಯೋಗ ಕರ್ಮಸು ಕೌಶಲ ಅಂದ್ರೆ ಅರ್ಥ ಏನು ಅಂದರೆ, ಸುಕೃತ ದುಷ್ಕೃತೆ ಉಭೇ ಇಹ ಜಹಾತಿ, ಎರಡನ್ನು ಬಿಟ್ಟು ಬಿಡ್ತಾನಂತೆ ಬುದ್ಧಿಯೋಗ ಇರತಕ್ಕಂಥವ. ಅರ್ಥ ಏನು ಅಂದ್ರೆ, ಭಗವದ್ಜ್ಞಾನ ಯುಕ್ತ, ಭಗವಂತನ ಜ್ಞಾನದಿಂದ ಕೂಡಿರತಕ್ಕಂಥವ ಅವ ಪುಣ್ಯ ಪಾಪಗಳು ಎರಡೂ ಬಿಟ್ಬಿಡ್ತಾನಂತೆ. ಅದೇನ್ರಿ ಪುಣ್ಯ ಪಾಪ? ಇಷ್ಟೋ ಕಷ್ಟಪಟ್ಟು ಮಾಡಿದ್ದೇ ಪುಣ್ಯ ಬರಲಿ, ಆ ಪುಣ್ಯ ಬಿಟ್ಬಿಟ್ರೆ ಗತಿ ಏನು ಅಂದ್ರೆ ಹೇಳ್ತಾರೆ, ಯಾವ ಪುಣ್ಯ ಬಿಡತಾನೆ ಯಾವ ಪಾಪ ಬಿಡತಾನೆ. ಅದಕ್ಕೆ ರಾಯರು ಬಹಳ ಚೆನ್ನಾಗಿ ಉತ್ತರ ಕೊಡುತ್ತಾರೆ. ಇಲ್ಲಿ ಹೇಳ್ತಾರೆ, ಪುಣ್ಯ ಮಧ್ಯೆ ಯದನಿಷ್ಟಂ ಮಾನುಷ್ಯಾದಿ ಫಲಂ ತಜ್ಜಹಾತಿ. ಅಂದ್ರೆ ಮಾನುಷ್ಯಾದಿ ಫಲಂ ಅಂದ್ರೆ ನಾವು ಪುಣ್ಯ ಮಾಡಿರ್ತೀವಿ, ಆ ಪುಣ್ಯದಲ್ಲಿ ಕೆಲವು ಪುಣ್ಯ ನಮಗೆ ಒಳ್ಳೆಯ ಇಂಪಾಲ ಕಾರು, ಒಂದು ಬಿಲ್ಡಿಂಗು, ಅದು ಇದು ಬರಲಿಕ್ಕೆ ಕಾರಣ ಆಗ್ತಾ ಇರುತ್ತೆ. ಅಂತ ಪುಣ್ಯ ಬಿಟ್ಬಿಡ್ತಾನಂತೆ. ಅಪರೋಕ್ಷ ಜ್ಞಾನ ಆದ ಕೂಡಲೇ ಭಗವಂತನ ಅನುಗ್ರಹದಿಂದ ಇಂಥ ಪುಣ್ಯ ಎಲ್ಲ ಅನಿಷ್ಟ ಪುಣ್ಯ ಬಿಟ್ಟುಬಿಡ್ತಾರೆ. ಇನ್ನು ಯಾವ ಪುಣ್ಯ ಬಿಡಲ್ಲ ಹೇಳುತ್ತಾರೆ, ಎತ್ತು ಉಪಾಸನಾದಿಜನ್ಯಂ. ಎರಡು ಪುಣ್ಯಗಳು ಏನು? ಬರೇ ಕರ್ಮ ಮಾಡಿ ಆ ಕರ್ಮ ಮಾಡುವಾಗ ಯಾವುದು ಅದು ಇದು ಅಂತ ಮಾಡಿದ ಪುಣ್ಯ ಇರುತ್ತಲ್ಲ, ಅದು ಬರೇ ಊಟಕ್ಕೆ ಮಾತ್ರ ಕೆಲಸ, ನಾನಾ ಶುಭಗಳು ಕೊಡಲಿಕ್ಕೆ ಅದನ್ನ ಬಿಡ್ಬಿಡ್ತಾರಂತೆ. ಇನ್ಯಾವ ಪುಣ್ಯ ಬಂದಿರುತ್ತೆ? ಉಪಾಸನಾದಿಜನ್ಯಂ, ಭಗವಂತನ ಚಿಂತನಾ ಪೂರ್ವಕ ಕರ್ಮಾನುಷ್ಠಾನ ಮಾಡುವಾಗ ಹರೇ ನೀನು ಪ್ರೀತನಾಗುವಂತ ಯಾವ ಕರ್ಮಗಳನ್ನು ಮಾಡಿರ್ತಾರೆ ಅಂಥ ಪುಣ್ಯ ಏನಾಗುತ್ತೆ ಅಂದರೆ ಜ್ಞಾನ ವೃದ್ಧಿಕರಂ. ಆ ಪುಣ್ಯ ನಮಗೆ ಜ್ಞಾನವನ್ನ ಬೆಳೆಸ್ತಾ ಬರುತ್ತಂತೆ. ಅಂದರೆ ರಂಗಕ್ಷೇತ್ರಕ್ಕೆ ಬಂದಿದ್ದೇವೆ, ಇಲ್ಲಿ ಎಲ್ಲಾ ಕರ್ಮ ಮಾಡಿದ್ದು ಶ್ರೀಹರೇ ನೀನು ಪ್ರೀತನಾಗಿ ನನಗೆ ಒಳ್ಳೆ ಜ್ಞಾನ ಕೊಡು. ಇಲ್ಲಿ ಕೂತ ರಾಮಚಂದ್ರ, ರಂಗ ಅಂದ್ರೆ ಯಾರೂ ಅಲ್ಲ, ರಾಮಚಂದ್ರನೇ ಕೂತಿದ್ದಾನೆ. ಅದಕ್ಕೆ ವಿಜಯದಾಸರು ರಂಗ ರಾಮ ವಿಜಯ ವಿಠಲ ಅಂತಾರೆ. ಈ ರಾಮ ಏನು ಕೊಡ್ತಾನೆ? ಅದ್ಯಾವುದು ಹಾಡದಲ್ಲ, ಯಾವ ಹಾಡು? ಉತ್ತಮರ ಸಂಘ ಏನಾಗಿತ್ತು ಸಲಹೋ ಎಂಬುದಾಗ ಹೇಳುತ್ತಾರೆ, ಜ್ಞಾನವಂತನ ಮಾಡೋ ಜಾನಕಿ ರಮಣ. ಈ ಜಾನಕಿ ರಮಣ ಜ್ಞಾನವನ್ನ ಕೊಡುತ್ತಾನಂತೆ. ಅದಕ್ಕೆ ರಂಗನಾಥನ ಹತ್ರ ಹೋದಾಗ, ಸ್ವಾಮಿ ನೀ ಕರೆಸಿದ್ದೀಯ, ಇಷ್ಟು ಸ್ನಾನ ಎಲ್ಲ ಮಾಡಿಸಿದ್ದೀಯ, ನನಗೆ ಅನುಭವಕ್ಕೆ ಎಟಕುವ ಜ್ಞಾನ ಕೊಡೋ ದೇವರನ್ನು ಕೇಳಬೇಕು. ಇಷ್ಟುವರೆಗೆ ಬರಲಿಲ್ಲ, ಬಂದ ಜ್ಞಾನ ಎಲ್ಲ ಹಾರಿ ಹೋಗ್ತಾ ಇದೆ, ಅನುಭವಕ್ಕೆ ಎಟಕ್ತಾ ಇಲ್ಲ, ಅನುಭವಕ್ಕೆ ಎಟಕುವಂತೆ ಮಾಡೋ, ಆ ಹಂಬಲ ಕೊಡೋ ಅಂತ ದೇವರನ್ನು ಕೇಳಬೇಕಂತೆ. ಈ ಪುಣ್ಯ ಏನಾಗುತ್ತೆ, ಏನು ಮಾಡುತ್ತೆ? ಜ್ಞಾನ ವೃದ್ಧಿಕರಂ, ಜ್ಞಾನವನ್ನ ವಿಶೇಷವಾಗಿ ಬೆಳೆಸ್ತಾ ಬರುತ್ತಂತೆ. ಹೊಸ ಜ್ಞಾನ ಕೊಡುತ್ತೆ, ಇದ್ದ ಜ್ಞಾನ ಅನುಷ್ಠಾನಕ್ಕೆ ಬರುವಂತೆ ಮಾಡುತ್ತೆ. ಹೊಸ ಜ್ಞಾನ ಬರ್ತಾ ಬರ್ತಾನೆ ಅನುಷ್ಠಾನಕ್ಕೆ ಸರ ಸರ ಇಳಿಬೇಕು, ಹಾಗೆ ಮಾಡುತ್ತೆ. ಜ್ಞಾನ ವೃದ್ಧಿಕರಂ ಅಷ್ಟೇ ಅಲ್ಲ, ಮುಕ್ತಾವಪಿ ಆನಂದ ವೃದ್ಧಿಕರಂ, ಮುಕ್ತಿಯಲ್ಲಿ ಆನಂದ ವೃದ್ಧಿ ಮಾಡುತ್ತಂತೆ. ಇಲ್ಲಿ ಮಾಡಿದ ಪುಣ್ಯ ಎಂಥ ಪುಣ್ಯ ಅದನ್ನು ಹೇಳುತ್ತಾರೆ, ಉಪಾಸನಾದಿಜನ್ಯಂ. ಉಪಾಸನೆಯಿಂದ ಅಂದ್ರೆ ಭಗವಂತನಲ್ಲೇ ಮನಸ್ಸಿಟ್ಟು ಮಾಡಿದ ಕಾರ್ಯಗಳಿಂದ ಬಂದ ಪುಣ್ಯ ಮೋಕ್ಷದಲ್ಲಿ ಆನಂದ ವೃದ್ಧಿ ಕೊಡುತ್ತೆ, ಇಲ್ಲಿ ಜ್ಞಾನ ವೃದ್ಧಿ ಮಾಡುತ್ತೆ, ದೇವರ ವಿಶೇಷ ಪರಮಾನುಗ್ರಹ ಪಾತ್ರನನ್ನಾಗಿ ಮಾಡಿಬಿಡುತ್ತೆ. ಮತ್ತು ಇಷ್ಟು ಫಲಗಳಿದ್ದಾಗ ಅದನ್ನ ಬಿಟ್ಟು ಅದೇ ಕರ್ಮ ದೇವರ ಚಿಂತನೆ ಇಲ್ಲದೆ ಗೊಡ್ಡಾಗಿ ಮಾಡಿದರೆ ಯಾವುದೋ ಜುಜುಬಿ ಸುಖ ಕೊಟ್ಟು ಪುಡಿ ಪುಡಿಯಾಗಿ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ, ಇನ್ನ ಅದನ್ನು ಹೇಳ್ತಾ, ಎತ್ತು ಉಪಾಸನಾದಿಜನ್ಯಂ ಜ್ಞಾನ ವೃದ್ಧಿಕರಂ ಮುಕ್ತೌ ಆನಂದ ವೃದ್ಧಿಕರಂ ಚ ತತ್ಪುಣ್ಯಂ ನೈವ ಜಹಾತಿ. ಆ ಪುಣ್ಯನ ಬಿಡೋದೇ ಇಲ್ಲ. ಅನಿಷ್ಟ ಪುಣ್ಯ ಅಂದರೆ ದೇವರ ಪಾದಾರದಿಂದ ಸೇರಲಿಕ್ಕೆ ಉಪಯೋಗವಿಲ್ಲದ ಪುಣ್ಯ ಜೀವ ಬಿಡ್ಬಿಡ್ತಾನಂತೆ. ಇನ್ನು ಮುಂದೆ ಹೇಳುತ್ತಾರೆ, ದುಷ್ಕೃತ. ಆ ದುಷ್ಕೃತದಲ್ಲೂ ಕೂಡ ಇಷ್ಟ ದುಷ್ಕೃತ ಅನಿಷ್ಟ ದುಷ್ಕೃತ ಅಂತಿರುತ್ತ. ಅದು ಕಟ್ಕೊಂಡು ಹೋಗೋ ಪಾಪ, ಬಿಟ್ಟು ಹೋಗೋ ಪಾಪ ಅಂತಿರುತ್ತ. ಹೇಳ್ತಾರೆ, ದುಷ್ಕೃತಂತೂ ಸರ್ವಾತ್ಮನಾ ಜಹಾತಿ. ಕೆಟ್ಟದ್ದನ್ನ ಪೂರ್ಣ ತ್ಯಾಗ ಮಾಡುತ್ತಾರೆ. ಯಾರಿಗೆ? ಬುದ್ಧಿಯುಕ್ತ, ಜ್ಞಾನಯೋಗದಿಂದ ಕೂಡಿಕೊಂಡವನ ಎಲ್ಲ ದುಷ್ಕರ್ಮಗಳು ನಾಶ ಆಗುತ್ತೆ. ಅಷ್ಟೇ ಅಲ್ಲ, ವಿಶೇಷವಾಗಿ ಭಗವಂತನ ಪೂರ್ಣಾನುಗ್ರಹ ಆಗುತ್ತೆ. ಆದ ಕಾರಣ ವಿಶೇಷವಾಗಿ ತಸ್ಮಾತ್ ಜ್ಞಾನಸ್ಯ ಸರ್ವ ಅನಿಷ್ಟ ನಿವೃತ್ತಿ ವಿಶಿಷ್ಟ ಉಭಯ ವೃದ್ಧಿ ರೂಪ ಮಹಾಫಲವತ್ವಾತ್ ಯೋಗಾಯ ಜ್ಞಾನೋಪಾಯ ಯುಜಸ್ವ. ಒಂದು ಜ್ಞಾನದಿಂದ ಕೂಡಿದ ಕಾರ್ಯವನ್ನು ಮಾಡಿದರೆ ಅದೆಂಥದ್ದಾಗುತ್ತೆ, ಮೋಕ್ಷದಲ್ಲಿ ಆನಂದ ವೃದ್ಧಿ ಕೊಡುತ್ತೆ, ಇಲ್ಲಿ ಜ್ಞಾನ ವೃದ್ಧಿ ಕೊಡುತ್ತೆ, ಹರಿಪ್ರಸಾದವನ್ನು ಕೊಡುತ್ತೆ. ಅಕ್ಕಿ ಬಂದಾಗ ಜೊಳ್ಳು ಬರಲೇಬೇಕಲ್ಲ, ಲೌಕಿಕದ ಫಲವೂ ಕೊಡುತ್ತೆ. ಇಲ್ಲಿ ನಾವು ಸ್ವಲ್ಪ ಡೆಲಿಕೇಟ್ ಬೈಫರಿಕೇಶನ್ ತಿಳ್ಕೊಳ್ಳಲ್ಲ. ಅಯ್ಯೋ ಕೇವಲ ದೇವರ ಪ್ರೀತ್ಯರ್ಥ, ದೇವರ ಪ್ರೀತ್ಯರ್ಥ ಅಂದ್ರೆ ನೋಡಿ, ಧನಕನಕ ವಸ್ತು ವಾಹನಾದಿ ಅಂತಿಟ್ಟುಕೊಂಡಾಗ ಬರುವ ಇಂಟ್ರೆಸ್ಟ್ ಕೇವಲ ವಿಷ್ಣು ಪ್ರೇರಣೆ ಅಂತ ಬರಲ್ಲ, ಏನೋ ಡಲ್ ಆಗಿ ಹೋಗ್ತಾ ಇರುತ್ತೆ. ಅದೇ ಪ್ರಮೋಷನ್ ಸಿದ್ಧಾರ್ಥಂ, ಕಾರ್ ಸಿದ್ಧಾರ್ಥಂ ಅಂದ್ರೆ ಓ ಬಹಳ ಇಂಟ್ರೆಸ್ಟ್. ಸತ್ಯ ಅಲ್ಲೇನು, ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ಅಂತವರು ರಾರ ಮಠಕ್ಕೆ ಬರ್ತಾ ಇರ್ತಾರೆ, ನಿಧಾನ ಬರ್ತಾರೆ, ನಿಧಾನ ನೋಡ್ತಾರೆ, ಅಯ್ಯೋ ವಿಷ್ಣು ಪ್ರೇರಣೆ ಇದೆ. ಉದ್ಯೋಗ ಬರಬೇಕು ಅಂತಲೋ ಬರುತ್ತೆ ಅಂತಲೋ ಯಾರು ಹೇಳಿರ್ತಾರೆ? ಇವ್ರು ಬರ್ತಾರೆ, ಮಠ ಬಾಗಿಲು ಹಾಕೊಂಡು ಹೋಗಿದ್ರೆ ನಾಳೆ ನೋಡೋಣ, ಹೇಗೋ ದೇವರ ಪ್ರೀತ್ಯರ್ಥ. ಅವರು ಆಗಲ್ಲ, ಮಠ ಬಾಗಿಲು ಹಾಕಿದ್ರೆ ಕಾಂಪೌಂಡ್ ಸುತ್ತು ಪ್ರದಕ್ಷಿಣೆ ಮಾಡ್ತಾ ಇರ್ತಾರ, ಎಷ್ಟು ದೀಕ್ಷಾದಿಂದ ಪ್ರಮೋಷನ್ ಬರಲೇಬೇಕು ಅಂತ. ಅವಾಗ ನಾವು ಫಲದ ಮೇಲೆ ಆಸೆಯೇ ಇಲ್ಲದಿದ್ರೆ ಯಾವ ಫಲ, ಮೋಕ್ಷ ಯಾವ ಸಿಗುತ್ತೋ ಬಿಡುತ್ತೋ, ಸದ್ಯಕ್ಕಂತೂ ಬರೋದು ಇಂಪಾರ್ಟೆಂಟ್ ನಮಗೆ. ಅದರ ಮೇಲೆ ಆಸೆಯೇ ಇಲ್ಲದಿದ್ರೆ ಡ್ರೈವಿಂಗ್ ಫೋರ್ಸೇ ಇರಲ್ಲ, ಜೀವನವೇ ಡ್ರೈ ಆಗುತ್ತಲ್ಲ ಅಂದ್ರೆ ನಿಮಗೆ ವಿಷಯವೇ ಅರ್ಥ ಆಗಲಿಲ್ಲ. ಏನದು, ಒಬ್ಬ ಅಕ್ಕಿಗಾಗಿ ವ್ಯವಸಾಯ ಮಾಡುತ್ತಾ ಇದ್ದಾನೆ, ಯಾವುದು ಅಲ್ಲಿ ಬೆಳೆಸ್ತಾ ಇದ್ದಾನೆ, ಇನ್ನೊಬ್ಬ ಜೊಳ್ಳಿಗಾಗೆ ಬೆಳೆಸ್ತಾ ಇದ್ದಾನೆ, ಜೊಳ್ಳಿಗಾಗೆ ವ್ಯವಸಾಯ ಮಾಡುತ್ತಾ ಇದ್ದಾನೆ. ಅವಾಗಂದ್ರು ಜೊಳ್ಳು ಮಾತ್ರ ಬೆಳೆಸಿದವನಿಗೆ ಜೊಳ್ಳೇ ಸಿಗುತ್ತೆ, ಅಕ್ಕಿ ಬೆಳೆಸಿದವನಿಗೆ ಅಕ್ಕಿ ಸಿಗೋದಲ್ಲದೆ ಜೊಳ್ಳು ತಾನಾಗಿ ಸಿಗುತ್ತೆ. ಹರಿಪ್ರೀತ್ಯರ್ಥ ಅಂತ ಮಾಡಿದವರಿಗೆ ಈ ಜೊಳ್ಳು ಕೂಡ ಸಿಕ್ಕಿಬಿಡುತ್ತೆ ಅಂದ್ರು. ಅರ್ಥ ಆಗಿಲ್ಲ, ಮಾಡಿಸ್ತೆ. ಅಕ್ಕಿ ಸಿಕ್ಕಾಗ ಜೊಳ್ಳು ಸಿಗುತ್ತಲ್ಲ, ಮತ್ತೆ ಅಕ್ಕಿ ಬಿಟ್ಬಿಡ್ತಾನ? ಅಕ್ಕಿ ಟೇಸ್ಟ್ ಜೊಳ್ಳಿನ ಟೇಸ್ಟ್ ಎರಡೂ ಗೊತ್ತು, ತೌಡು. ಜೊಳ್ಳೊಂದು ತೌಡು, ತಮಿಳಲ್ಲಿ ತೌಡನ ತೌಡಿರುತ್ತೆ. ಅಕ್ಕಿ ನಾವು ತಿಂದು ತೌಡು ಯಾರಿಗಾಕ್ತೀವಿ? ಆಕಳಗೆ ಹಾಕ್ತೀವಿ. ಜೊಳ್ಳೆ ಬೆಳೆಸಿದವನು ಬಾಯಿಗೆ ಏನ್ ಬರುತ್ತೆ? ತೌಡೇ ಬರುತ್ತೆ ಬಾಯಿಗೆ, ಅಕ್ಕಿ ಬರಲ್ಲ. ಇನ್ನೊಂದು ನೋಡಿ, ಅಕ್ಕಿ ಬೆಳೆಸಿದವ ತೌಡಿನ ರುಚಿ ಗೊತ್ತಿರುತ್ತೆ ಅವನಿಗೆ, ತೌಡು ತಿನ್ಬೋದೇ ಇಲ್ಲ, ಅಕ್ಕಿ ಸಾಕು ಅಂತ ಹೋಗ್ತಾನೆ. ಅದನ್ನೇ ಹೇಳ್ತಾರೆ, ಹರಿಪ್ರೀತ್ಯರ್ಥವಾಗಿ ಕರ್ಮ ಮಾಡಿದಂಥವರಿಗೆ ದೇವರು ಏನು ಮಾಡ್ತಾನೆ? ದೇವರು ಬಹಳ ಇಂಟೆಲಿಜೆಂಟ್. ನಮಗೆ ಆ ಪದಾರ್ಥಗಳ ಮೇಲೆ ಆಸೆ ಕೂತಾಗ ಪದಾರ್ಥಗಳು ಕೊಡೋದೇ ಇಲ್ಲ, ಆಸೆ ಬಿಟ್ಟಾಗ ಮನೆ ತುಂಬ ಕೊಡ್ತಾನೆ. ಅದೇನೋ ಮಹಾನುಭಾವ. ನಮಗೆ ಬೇಡಪ್ಪ ಅಂದಾಗ ತುಂಬ ಕೊಡ್ತಾನೆ, ಬೇಕು ಅಂದಾಗ ಚೂರು ಕೊಡಲ್ಲ, ಕೊಡೋ ಕೊಡೋ ಅಂತ ಮಾಡ್ತಾ ಇರ್ತೀವಿ. ಅದಕ್ಕೆ ಜೊಳ್ಳು ಬೆಳೆಸಿದವನಕ್ಕಿಂತ ಅಕ್ಕಿ ಬೆಳೆಸಿದವನು ಇರ್ತಾನಲ್ಲ, ಅವನಿಗೇನು ಮಾಡ್ತಾನೆ ದೇವ ಅಂದ್ರೆ, ಕೇವಲ ದೇವರ ಪ್ರೀತ್ಯರ್ಥ ಮಾಡಿದವನಿಗೆ ಎಲ್ಲರಿಗಿಂತ ಹೆಚ್ಚಾಗಿ ಕೊಡುತ್ತಾನಂತೆ. ಏನು, ಎಲ್ಲ ಫಲದ ರಾಶಿ ಕೊಟ್ಬಿಡ್ತಾನೆ, ಇಷ್ಟು ಮಾಡ್ತಾನೆ. ಆ ದೇವರ ಚಿಂತನೆ ಬಂದು ದೇವರ ಪ್ರೀತಿಗಾಗಿ ಕರ್ಮ ಮಾಡಿರ್ತಾನಲ್ಲ, ಅವನಿಗೆ ಮಿಕ್ಕವರಿಗಿಂತ ಹೆಚ್ಚು ಕೊಟ್ಟು ಒಂದು ಕೆಲಸ ಮಾಡ್ತಾನಂತೆ, ಅದರ ಮೇಲೆ ಆಸೆ ಕತ್ತರಿಸ್ಬಿಡ್ತಾನೆ, ಆಸೆ ಕತ್ತರಿಸ್ತಾನೆ. ಅವಾಗೇನಾಗುತ್ತೆ, ಮಿಕ್ಕದ್ದೆಲ್ಲ ಬಂದರೂ ಕೂಡ ಅವನ ಮೇಲೆ ಎಫೆಕ್ಟೇ ಇರಲ್ಲ, ಅವಾಗ ಜೀವನದಲ್ಲಿ ಟೇಸ್ಟೇ ಹೋಗ್ಬಿಡುತ್ತಲ್ಲ. ಅಂದ್ರೆ ಅದಕ್ಕಿಂತ ಟೇಸ್ಟ್ ಅಂದ್ರೆ ತೌಡಕ್ಕಿಂತ ಟೇಸ್ಟ್ ಅಕ್ಕಿಯಲ್ಲಿದೆ ಎಂಬುದು ತಿಳಿಸಿಕೊಡುತ್ತಾನೆ. ಅವಾಗೇನು ಮಾಡುತ್ತಾನೆ, ಅಪ್ಪ ಈ ತೌಡು ಕಟ್ಕೊಂಡು ನಾನೇನ್ ಮಾಡಿ, ಬಾಯಿಯೆಲ್ಲ ಹರಕಾಗುತ್ತೆ, ಅಕ್ಕಿಯೇ ಸಾಕು ಅಂತ ಬುದ್ಧಿ ಕೊಡುತ್ತಾನೆ. ಇದು ಜ್ಞಾನಯುಕ್ತವಾದ ಕರ್ಮಾನುಷ್ಠಾನ ಮಾಡಿದರೆ ಫಲ ಕೊಡುತ್ತಾನೆ. ಎಷ್ಟು? ಬರೇ ಫಲಕ್ಕಾಗಿ ಒದ್ದಾಡಿ ಮಾಡಿದವರಕ್ಕಿಂತ ಹೆಚ್ಚು ಫಲ ಸ್ವಾಮಿ ಕೊಟ್ಟೇ ಕೊಡುತ್ತಾನೆ. ಅದು ಸರಿಯಲ್ಲ ಎಂಬ ಬುದ್ಧಿ ಕೂಡ ಕೊಡುತ್ತಾನೆ. ದೇವರ ಸ್ಮರಣೆಯೇ ಸುಖ ಕೊಡುತ್ತೆ ಎಂಬ ಎಚ್ಚರ ಕೊಡುತ್ತಾನೆ. ಅವಾಗ ಅವರೇನ್ ಮಾಡ್ತಾರೆ, ಆ ದೇವರ ಸ್ಮರಣೆಯಲ್ಲಿ ಬರುವ ಆನಂದ ಈ ಎಲ್ಲ ಜೊಳ್ಳು ನೋಡಿದಾಗ, ಅಂದ್ರೆ ನಮ್ಮ ಪಾಲಿಗೆ ಬಂಗಾರ, ಅವ್ರಿಗದು ಜೊಳ್ಳಿಂತಾರ, ರುಚಿಯೇ ಇರಲ್ಲ. ಅವ್ರೇನ್ ಮಾಡ್ತಾರೆ, ನಂಗೆ ಸಾಕಪ್ಪ ಈ ಜೊಳ್ಳು ನೀವೇ ತಗೊಂಡು ಹೋಗಿ ಅಂತ ಹಾಕ್ತಾರೆ. ಗೋಪಾಲದಾಸರು ಮನೆ ತುಂಬಾ ರಾಶಿ ರಾಶಿ ಅಕ್ಕಿ ಬಂಗಾರ ಕೇಳದೇನೆ ತಂದು ಸುರಿತಾ ಇದ್ರು ಎಲ್ಲರೂ. ಯಾಕೆ? ಜ್ಯೋತಿಷ್ಯ ಇಟ್ಕೊಂಡಿದ್ರು. ಈಗಲೂ ಶ್ರೀರಂಗದಲ್ಲಿ ನೀವು ಬದುಕಬೇಕಾದ್ರೆ ಏನು ಜ್ಯೋತಿಷ್ಯ ಇಟ್ಕೊಂಡ್ರೆ ಚೆನ್ನಾಗಿ ಬದುಕಬಹುದು. ಬೆಂಗಳೂರಲ್ಲಿ ಇನ್ನ ವಿಶೇಷ, ಜ್ಯೋತಿಷ್ಯ ಅಂತ ಬೋರ್ಡ್ ಹಾಕೊಂಡ್ರೆ ಸಾಕು, ನಿಮ್ಗೆ ಊಟಕ್ಕೂ ಟೈಮ್ ಇರಲ್ಲ, ಊಟಕ್ಕೂ ಬಿಡಲ್ಲ, ಬರ್ತಾರೆ ಜನ ಅಲ್ವಾ. ಗೋಪಾಲದಾಸರು ಜ್ಯೋತಿಷ್ಯ ಇಟ್ಟುಕೊಂಡಿದ್ರು. ಏನು ರಾಶಿ ರಾಶಿ ಜನ, ಹಿಂದಿನ ಏಳು ಜನ್ಮ ಮುಂದಿನ ಏಳು ಜನ್ಮ ನೋಡಿ ಹೇಳಿಬಿಡ್ತಾ ಇದ್ರು. ಅಂಥ ಕಾಲಕ್ಕೆ ವಿಜಯರಾಯರು ಬಂದ್ರಂತೆ. ವಿಜಯರಾಯರು ಬಂದ್ರು, ಇದನ್ನ ಬಿಡಿಸಬೇಕು ಅಂತ ನೋಡಿದ್ರು. ಅಲ್ಲಿ ಬಂದು ಕೂತರಂತೆ. ಕೂತ ಕೂಡಲೇ ಮಾಮೂಲಾಗಿ ಬಂದು ಕೂತು ಎದುರಿ ಬಂದವ್ರು ನೋಡಿದರೆ ಎಲ್ಲ ಹೊಳಿತಾ ಇತ್ತಲ್ಲ, ಹೊತ್ತು ಬಂದು ಕೂಡ್ತಾರೆ, ಯಾರನ್ನು ನೋಡಿದ್ರು ಏನು ಹೊಳಿತಾ ಇಲ್ಲ, ಇದೇನೋ ಆಗಿದೆ ಅಂತ ನೋಡಿದ್ರು. ಎಲ್ಲನ ಕಳಿಸ್ಬಿಟ್ರು, ನಾಳೆ ನೋಡ್ತೀನಿ ಬರ್ರಿ ಅಂತ. ಯಾಕೆ ಹೀಗಾಯಿತು? ಒಬ್ಬ ವ್ಯಕ್ತಿ ಎಲ್ಲರೂ ಹೋದ್ರು ಕೂತ್ಕೊಂಡೇ ಇದ್ರು, ಅವ್ರ ಮುಖ ನೋಡಿದುಕೊಳ್ಳೆ ಈ ವ್ಯಕ್ತಿನೇ ಇರಬೇಕು, ಏನೋ ತಾರಾ ತಿಗಡಿ ಮಾಡಿದ್ದಾರೆ ಅಂತ ಹೇಳಿ ಅವರ ಹತ್ರ ಬಂದು ನೋಡ್ತಾರೆ. ಮುಖ ತೇಜಸ್ಸಿನಿಂದಿದೆ, ನಗತಾ ಇದ್ದಾರೆ. ಆ ನಗುವಿನಲ್ಲೇ ಗೊತ್ತಾಗ್ಬಿಡುತ್ತೆ ಇವರಿಗೆಲ್ಲ ಗೊತ್ತು ಅಂತ. ಕಾಲು ಹಿಡಿದ್ರು, ಅವರೊಂದೇ ಮಾತು ಹೇಳಿದ್ರು, ಅಂಗಡಿ ಮುಚ್ಚು, ಈ ಅಂಗಡಿ ಸಾಕು, ಸ್ವಾಮಿ ಕಡೆಗೆ ಹೋಗ್ಬೇಕಾದವ ಈಚೆ ಬಂದಿದ್ದೀಯ, ಸಾಕು ಅಂದ್ರು. ಸರಿ, ಏನ್ ಬರ್ತಾ ಇತ್ತು ಗೋಪಾಲದಾಸರಿಗೆ? ಗಾಯತ್ರಿ ಮಂತ್ರ ಸಿದ್ಧಿಯಿಂದ ಏಳು ಜನ್ಮ ಆಚೆ ಏಳು ಜನ್ಮ ಈಚೆ ತಿಳ್ಕೊಂಡು ಬಂದದ್ದೇನು? ಜೊಳ್ಳು. ಮನ ತುಂಬಾ ದುಡ್ಡು 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 ರಾಶಿ ರಾಶಿ ಬರ್ತಾ ಇತ್ತು. ವಿಜಯದಾಸರು ಏನ್ ಮಾಡಿದ್ರು? ಕರ್ಕೊಂಡು ಹೋದ್ರು, ತಲೆ ಮೇಲೆ ಕೈ ಇಟ್ರು, ಒಳಗಿರೋ ಸ್ವಾಮಿಯನ್ನ ತೋರಿದ್ರು. ನಿಮಗೇನ್ ಗೊತ್ತರಿ? ಅವರೇ ಹೇಳಿದ್ದು. ವಿಜಯರಾಯರ ಕವಚ ಅವರು ಮಾಡಿದ್ದಾರೆ ಗೋಪಾಲದಾಸರು. ತದ್ದಿಮಿ ಧಿಮಿಕೆಂದು ಹೃದಯ ಮಂದಿರದೊಳು ವಿಜಯ ವಿಠಲನ ತೋರಿಸಿದೆಯೋ ವಿಜಯರಾಯ. ವಿಜಯರಾಯರ ಗತ್ತು ತಾವು ದೇವರು ನೋಡೋದಲ್ಲ, ಇನ್ನೊಬ್ಬರಿಗೂ ತೋರಿಸಿಬಿಟ್ರು, ಅವರೇ ನೋಡಿದ್ರು ಹೇಳಿದ್ರು. ಅವಾಗೇನಾಯಿತು ಅಂದ್ರೆ, ಆವಾಗೂ ಸ್ವಾಮಿ ರಾಶಿ ರಾಶಿ ಜ್ಯೋತಿಷ್ಯ ಇವಾಗಿಲ್ಲ, ಅಂಗಡಿ ಕ್ಲೋಸ್, ಮತ್ತಾರು ಅಕ್ಕಿ ಹಾಕ್ತಾರೆ ಎಲ್ಲ, ರಾಶಿ ರಾಶಿ ಬಂದು ಬೀಳುತ್ತಾ ಇದೆ ಮನೆಯಲ್ಲಿ. ಅದಕ್ಕಾಗಿ ಪ್ರಯತ್ನ ಇಲ್ಲ ಅವರಿಗೆ. ದೇವರ ನೆನಪಿನಲ್ಲಿ ಬರುವ ಆನಂದ ಇನ್ಯಾವುದರಲ್ಲಿ ಬರ್ತಾ ಇಲ್ಲ. ಅದಕ್ಕೆ ಗೋಪಾಲದಾಸರು ಏನು ಮಾಡಿದ್ರು? ಅಷ್ಟಕ್ಕೆ ಮುಂಚೆ